వృందావనగతం వందే బ్రహ్మ రుద్రేంద్ర వందితం స్వాంతస్థానంతశయ్యాయ పూర్ణ జ్ఞానరసార్ణసే ఉత్తుంగవాక్తరంగాయ మధ్వదుగ్ధాబ్ధయే నమః. గురుమఖిల గుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలహృదనశిష్టం నిత్యనిర్ధూతకర్తం భయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరాక్షితానంతలీలా గోపాలపాలితాన్ విద్యాపయోనిధీన్ వందే బ్రహ్మ విద్యా గురున్ మమ. బ్రహ్మచర్య హరిప్రీతి సువిద్యావాదశారిణ ఇష్టదాన్ కష్టహర్తృన్న విద్యామాన్యాన్ మునీన్ నమ. వాజిరాజపదద్వంద్వ వారిజాసప్త మానసాన్ విశ్వప్రియ గురూన్ వందే మందోహం ధేవిశుద్ధయే. సత్యం సత్యం పునఃసత్యం విష్ణుతీర్థప్రసాదతః సర్వే కామా భవంతే వాశపతో బింబసన్నిధౌ. చింతామణిం సభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేఖ్యభీష్టదం. శ్రీగురుభ్యో నమః. హరిః ఓం. ಅವರೊಂದು ಪ್ರಶ್ನೆಯನ್ನು ಮಾಡಿದ್ರು, ಅದನ್ನು ಎಲ್ಲರಿಗೂ ತಿಳಿಸಿದ್ರೆ ಒಳ್ಳೆಯದು ಎಂದು ತಿಳಿಸ್ತಾ ಇದ್ದೇನೆ. ಪಿಂಡದಲ್ಲಿ ಎಂಟೆ ದ್ರವ್ಯಗಳನ್ನು ಸೇರಿಸಬೇಕು, ಅಷ್ಟದ್ರವ್ಯಗಳನ್ನು ಅಂತ ಪ್ರಮಾಣ ಇದೆ. ಅಂದರೆ ಆ ಒಂದೊಂದು ದ್ರವ್ಯವನ್ನು ಸೇರಿಸಿದ್ದರಿಂದ ಶಿರಸ್ಸು ಮೊದಲಾದ ಅವಯವಗಳು ಅವರಿಗೆ ಬರುತ್ತೆ ಅಂತ ಪ್ರಮಾಣ. ಅದು ಉದ್ದು ಸೇರಿಸಬಾರದಲ್ವಾ? ಉದ್ದು ಅದರಲ್ಲಿ ಹೇಳಿಲ್ಲ ಅಂದರೆ ಅದಕ್ಕೆ ಪ್ರಮಾಣ ಗರುಡ ಪುರಾಣದ ವಾಕ್ಯ. ಗರುಡ ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳುತ್ತಾರೆ, ಒಂದೊಂದು ದಿನವೂ ಕೂಡ ಹತ್ತು ದಿನದ ಕಾರ್ಯಕ್ರಮ ಮಾಡುವಾಗ ಅಲ್ಲ, ಅಲ್ಲಿ ಪಿಂಡ ಪ್ರದಾನ ಮಾಡುವಾಗ ಈ ಪಿಂಡ ಪ್ರದಾನದಲ್ಲಿ ಫಲಪೈತೃಕಂ, ಫಲ ಅಂದ್ರೆ ಮಾಂಸ, ಮಾಂಸದಿಂದ ಕೂಡಿರತಕ್ಕಂಥ ಪಿಂಡ ಪ್ರದಾನಾದಿಗಳು ವಿಶೇಷ ಅಂತ ಹೇಳುತ್ತಾ ಕಲಿಯಲ್ಲಿ ಅಂದ್ರೆ ಕಲಿಯುಗದಲ್ಲಿ ನಿಷೇಧ ಮಾಡಿದ್ದರಿಂದ ಮಾಷ ಅಂತ ಸ್ಪಷ್ಟ ಹೇಳ್ತಾರೆ. ಮಾಷದಿಂದ ಕೂಡಿಕೊಂಡಿರತಕ್ಕಂಥ ಪೈತೃಕವನ್ನ ಮಾಡಬೇಕು ಅಂತ ಸ್ಪಷ್ಟವಾಗಿ ಹೇಳುತ್ತಾರೆ. ಅದರಿಂದ ಈ ಒಂಬತ್ತು ವಿಶೇಷವಾಗಿರತಕ್ಕಂಥ ಎಂಟು ದ್ರವ್ಯಗಳು ಅಂಗ ನಿಷ್ಪತ್ತಿಗಾಗಿ ಹೇಳಿದ್ದು, ಈ ಉದ್ದು ವಿಶೇಷವಾಗಿ ಅವರ ಪ್ರೀತಿಗಾಗಿ ಹೇಳತಕ್ಕಂಥ ಪದಾರ್ಥ. ಉದ್ದು ಹೇಗೆ ಎಂಟು ದ್ರವ್ಯ ಹೇಳಿದ್ದಾರೆ, ಅನ್ನ ಹೇಳಿಲ್ಲ ಅಂತಿಲ್ಲ. ಆ ಅನ್ನ ಪ್ರಧಾನವೋ, ಅನ್ನದಂತೇನೆ ಉದ್ದು ಕೂಡ ಪ್ರಧಾನವಾದ್ದೇ. ಪಿತೃಗಳಿಗೆ ಮಾಷ ಅತ್ಯಂತ ವಿಶೇಷವಾದ, ಯಾಕೆಂದ್ರೆ ನಾವದನ್ನ ಬಿಟ್ಟೇ ಚಡಕ ಶ್ರಾದ್ದ ಮಾಡ್ತಾ ಇರ್ತೇವೆ. ಸತ್ಯವಾದ ವಿಚಾರ ಏನಂದ್ರೆ ಬ್ರಾಹ್ಮಣರಿಗೆ ಮಾಷದ್ದು ಬಡಿಸಬೇಕು, ಮಾಷದಿಂದಾಗಿ ಮಾಡಿದ ಭಕ್ಷ್ಯಗಳನ್ನ ಮಾಷವನ್ನ ಬಡಿಸಿ ಮಾಡಬೇಕು. ಚಟಕ ಶ್ರಾದ್ದ ಅಂತ ಮಾಡಿದಾಗ ಅಲ್ಲಿ ಮಾಷದ ಸ್ಪರ್ಶವೇ ಇರಲ್ಲ, ಭೂರಿ ಭೋಜನಕ್ಕೆ ಮಾತ್ರ ಬರ್ತಾ ಇರುತ್ತೆ, ಅಲ್ಲಿ ಬಡಿಸೋದು ಉತ್ತಮ. ಸರಿ, ನಂತರ ಅದೇ ವಿಚಾರ ಶುರು ಆಗ್ತಾ ಇದೆ. ಶ್ರಾದ್ದಕಲ್ಪ, ಶ್ರಾದ್ದದ ಕುರಿತಾದ ಪರಿಚಯ ನಮಗೆ ಚೆನ್ನಾಗಿ ಬೇಕು, ಇಲ್ಲದಿದ್ದರೆ ತುಂಬಾ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ಹೇಳುತ್ತಾರೆ, ಕಥಂಬೈ ಶ್ರಾದ್ದ ದೇವತ್ವಂ ಆದಿತ್ಯಸ್ಯ ವಿವಸ್ವತಃ. ವಿಶೇಷವಾಗಿರತಕ್ಕಂತಹ ಸೂರ್ಯನಿಗೆ ಶ್ರಾದ್ದ ದೇವ ಅಂತ ಹೆಸರು ಹೇಗೆ ಬಂತು? ಇವೆಲ್ಲ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಶ್ರಾದ್ದ ಸಚ ಪರಂ ವಿಧಿಂ, ಶ್ರಾದ್ದ ಮಾಡುವ ವಿಧಾನಗಳೇನು? ಅಲ್ಲಿರತಕ್ಕಂಥ ಪಿತೃಗಳ ವಿಶೇಷವಾಗಿರತಕ್ಕಂಥ ವರ್ಗಗಳೇನು? ಯಾವ ಯಾವ ಪಿತೃಗಳು ಯಾವ ಯಾವ ಲೋಕದಲ್ಲಿರ್ತಾರೆ? ಯಾರ ಯಾರ ಒಂದು ವಿಶೇಷವನ್ನ ಅವರವರಿಂದ ಯಥಾರ್ಥ ಅಸ್ಮಾಭಿ ಶ್ರಾದ್ದಂ ತ್ರಿಗಣಾತಿ ವೈ ಪಿತೃನ್, ನಾವು ಯಾವ ರೀತಿಯಾಗಿ ಶ್ರಾದ್ದವನ್ನ ಮಾಡಿದರೆ ಅದು ಪಿತೃಗಳಿಗೆ ತೃಪ್ತಿಯನ್ನು ಕೊಡುತ್ತೆ? ಇನ್ನ ಪ್ರೀತಾಶ್ಚ ಪಿತರೋ ಯಸ್ಮ ಶ್ರೇಯಸ ಯೋಜಯಂತಿ, ಪ್ರೀತರಾದಂತಹ ಪಿತೃಗಳು ನಮಗೆ ಯಾವ ಯಾವ ಒಳ್ಳೆಯದನ್ನು ಮಾಡುತ್ತಾರೆ, ಇವೆಲ್ಲವನ್ನು ಕೂಡ ಅವರು ತಿಳಿಸಿಕೊಡುತ್ತಾ ಇದ್ದಾರೆ. ಪ್ರಶ್ನೆಗಳಿಗೆ ಮಾಡಿದಾಗ ವೈಶಂಪಾಯನ್ನು ಹೇಳುತ್ತಾರೆ, ಜನಮೇಜಯ ಈ ಪ್ರಶ್ನೆಯನ್ನ ಯಾರು ಮಾಡಿದರು ಅಂದರೆ ಧರ್ಮರಾಜ ಭೀಷ್ಮಾಚಾರ್ಯರ ಹತ್ರ ಮಾಡುತ್ತಾ ಇದ್ದಾರೆ. ಭೀಷ್ಮಾಚಾರ್ಯರ ಹತ್ರ ಮಾಡಿದಾಗ ಅಂಪಶಯ್ಯ ಮೇಲೆ ಮಲಕೊಂಡಿರುವಂತಹ ಭೀಷ್ಮಾಚಾರ್ಯರನ್ನ ಧರ್ಮರಾಜ ಕೇಳುತ್ತಾನೆ, ಪಿತೃಗಳ ವಿಷಯವಾಗಿ ನನಗೆ ತಿಳಿಸಿಕೊಡಿ ಕೇಳುತ್ತಾನೆ. ಪುಷ್ಟಿಕಾಮೇನ ಧರ್ಮಜ್ಞ ಕಥಂ ಪುಷ್ಟಿರ ವಾಕ್ತತೆ ಯುತದ್ವೈ ಶ್ರೋತುಮಿಚ್ಛಾಮಿ ಕುರ್ವಾಣು ಕಿಂ ಕುರ್ವಾಣ ನಶೋಚತಿ. ಪುಷ್ಟಿ ಬೇಕು ಅಂದರೆ ಎಲ್ಲಾ ರೀತಿಯಾದ ವೃದ್ಧಿ ಬರಬೇಕು, ಚೆನ್ನಾಗಿರಬೇಕು. ಹಾಗಾದರೆ ಏನು ಮಾಡಿದರೆ ಒಳ್ಳೆದಾಗುತ್ತೆ, ಒಳ್ಳೆದು ಅಂತ ಆಗೋದು ಯಾವುದರಿಂದ ಆಗುತ್ತೆ ಅಂತ ಪ್ರಶ್ನೆ ಮಾಡಿದಾಗ ಭೀಷ್ಮಾಚಾರ ಹೇಳುತ್ತಾರೆ, ಶ್ರಾದ್ಧೈಹಿ ಪ್ರೀಣಾಭಿ ಪಿತೃನ್ ಸರ್ವ ಕಾಮ ಫಲೈಸ್ತುಯ ತತ್ಪರ ಪ್ರಯತ್ನ ಶ್ರಾದ್ಧಿ ಪ್ರಯತ್ನ ಚೇಹತ ಮೋದತೆ. ಶ್ರಾದ್ದಗಳಿಂದ ಪಿತೃದೇವತೆಗಳನ್ನ ಚೆನ್ನಾಗಿ ಸಂತೋಷಗೊಳಿಸಿದರೆ ಅವರು ನಮಗೆ ವಿಶೇಷವಾಗಿರತಕ್ಕಂಥ ಅನುಗ್ರಹವನ್ನ ಮಾಡುತ್ತಾರೆ. ಅದರಿಂದ ತತ್ಪರ ಪ್ರಯತ ಶ್ರಾದ್ದಿ, ಅದರಿಂದಾಗಿ ಶ್ರಾದ್ದಕ್ಕಾಗಿ ಎಲ್ಲಾ ರೀತಿಯಾದ ಸಲಕರಣೆಗಳನ್ನ ತೆಗೆದುಕೊಂಡು ಶ್ರದ್ಧೆಯಿಂದ ಶ್ರಾದ್ದವನ್ನ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಯಾರ್ಯಾರು ಪಿತೃಗಳ ವಿಶೇಷವನ್ನ ತಿಳಿಸಿಕೊಡ್ತಾ ಇದ್ದಾರೆ, ಪಿತರೋ ಧರ್ಮಕಾಮಸ್ಯ ಪ್ರಜಾಕಾಮಸ್ಯ ಜ ಪ್ರಜಾಂ, ಪಿತೃಗಳು ಧರ್ಮವನ್ನು ಬೇಕು ಅನ್ನೋರಿಗೆ ಧರ್ಮ, ಮಕ್ಕಳು ಬೇಕನ್ನುವಳು ಮಕ್ಕಳು, ಪುಷ್ಟಿಯನ್ನ ಬೇಕವರಿಗೆ ಪುಷ್ಟಿ, ಎಲ್ಲವನ್ನ ಕೊಡುತ್ತಾರಯ್ಯ ಧರ್ಮರಾಜ ಅಂತ ಹೇಳಿದಾಗ ಇನ್ನ ಮುಂದೆ ಧರ್ಮರಾಜ ಕೇಳುತ್ತಾನೆ, ಸರಿ ಹೋದ ಮೇಲೆ ಪಿತೃಗಳಂತೂ ತಂದೆ ತಾಯಿಗಳು, ಪಿತೃಶಬ್ದ ಎರಡು ಕಡೆ ಪ್ರಯೋಗ, ಅಪ್ಪ ಅಮ್ಮಂದರಲ್ಲಿ ಬರುತ್ತೆ, ಪಿತೃದೇವತೆಗಳಲ್ಲಿ ಬರುತ್ತೆ. ನಮ್ಮ ತಂದೆ ತಾಯಿಗಳು ಹೋದ ಮೇಲೆ ಅವರು ಸ್ವರ್ಗಕ್ಕೋ ನರಕಕ್ಕೋ ಅವರ ಕರ್ಮಾನುಸಾರ ಹೋಗಿ ನಂತರ ಎಲ್ಲೋ ಹುಟ್ಟಿರ್ತಾರೆ. ನಾವು ಮಾಡುವ ಶ್ರಾದ್ದದಲ್ಲಿ ಬರುವವರು ಯಾರು? ಅವರೇ ಬರ್ತಾರೋ ಪಿತೃದೇವತೆಗಳು ಬರ್ತಾರೋ ಅಂತ ಪ್ರಶ್ನೆಯನ್ನ ಮಾಡುತ್ತಾ ಇದ್ದಾರೆ. ಕೆಲವರು ಏನು ಮಾಡುತ್ತಾರೆ ಅಂದ್ರೆ, ಸಾಮಾನ್ಯವಾಗಿ ಪಿತೃದೇವತೆಗಳು ಬರ್ತಾರೆ ಆದರೆ ನಮ್ಮ ಪಿತೃಗಳು ಇಲ್ಲಿ ಬರ್ತಾರೆ ಒಂದಂಶದಿಂದ ಅಂತ ಕೆಲವು ಮಾತನ್ನ ಹೇಳುತ್ತಾರೆ. ಒಂದಂಶದಿಂದ ಪಿತೃಗಳು ಅಂದ್ರೆ ಪಿತೃದೇವತೆಗಳು ನಮ್ಮ ಪಿತೃಗಳನ್ನು ಇಲ್ಲಿ ಕರ್ಕೊಂಡು ಬರ್ತಾರೆ, ಪಿಂಡದಲ್ಲಿ ಅವರು ಸನ್ನಿಧಾನ ಬರುತ್ತೆ, ಆದ್ದರಿಂದ ನಾವು ಪೂಜಾ ಮಾಡುವುದು ಅಂತ. ಅದು ಯಾವ ರೀತಿ ಪ್ರಮಾಣವೂ ಎಲ್ಲಿಯೂ ಸಮರ್ಥನೆ ಮಾಡಲ್ಲ. ಯಾಕೆಂದ್ರೆ ಸಾಂಶರಾದವರಿಗೆ ಮಾತ್ರ ಒಂದು ಕಡೆ ಒಂದು ರೀತಿಯಲ್ಲಿದ್ದು ಇನ್ನೊಂದು ಕಡೆ ಮತ್ತು ಇನ್ನೊಂದು ರೂಪದಿಂದ ಬರಲಿಕ್ಕಾಗುತ್ತೆ. ನಿರಂಶರಾದ ಸಾಮಾನ್ಯ ಜೀವರು ಹೋದ ಮೇಲೆ ಅವರ ಪಿಂಡ ಪ್ರದಾನ ಆಗುವ ಕಾಲಕ್ಕೆ ಅವರು ಪುನಃ ಶ್ರಾದ್ದದಲ್ಲಿ ಇಲ್ಲಿ ಬರ್ತಾರೆ ಎಂಬ ಪ್ರಶ್ನೆಯೇ ಹುಟ್ಟುವುದಿಲ್ಲ. ಮತ್ತೆ ಬರುವುದು ಯಾರು ಅಂದ್ರೆ ಪಿತೃದೇವತೆಗಳು ಮಾತ್ರ ಬರ್ತಾರೆ, ಇನ್ಯಾರು ನಮ್ಮವರು ಬರೋದಿಲ್ಲ ಅದನ್ನು ಹೇಳ್ತಾ ಇದ್ದಾರೆ. ನಿಜ ಪಿತೃಗಳಿಗಿಂತ ಭಿನ್ನರಾದರೆ ಆ ಪಿತೃಗಳು ಯಾರು, ಆ ಪಿತೃಗಳ ವರ್ಗಗಳೆಷ್ಟು, ಇನ್ನ ವಿಶೇಷವಾಗಿ ಸ್ವರ್ಗದಲ್ಲಿರುವ ದೇವತೆಗಳು ಕೂಡ ಪಿತೃದೇವತೆಗಳನ್ನ ಪೂಜಾ ಮಾಡುತ್ತಾರೆ ಅಂತ ಹೇಳ್ತಾರಲ್ಲ, ಆ ದೇವತೆಗಳು ಆ ಪಿತೃದೇವತೆಗಳು ಯಾರು ಎಲ್ಲ ತುಂಬಾ ಪ್ರಶ್ನೆಗಳನ್ನ ಮಾಡುತ್ತಾ ಇದ್ದಾರೆ. ಹಾಗೆ ವಿಷ್ಣ ಆಚಾರ ಹೇಳ್ತಾ ಇದ್ದಾರೆ, ನಾನು ಇದೇ ಪ್ರಶ್ನೆಯನ್ನು ನಮ್ಮ ಅಪ್ಪನ ಹತ್ರ ಹಾಕಿದ್ದೆ ನೋಡಿ. ಎಲ್ಲರೂ ಅವರವರ ಪರಂಪರೆ ಬರ್ತಾ ಇದೆ ಅಂದ್ರೆ ಜ್ಞಾನ ಪರಂಪರಾಗತವಾದ್ದು, ಯಾರಿಗೋ ಬೌದ್ಧಿಕವಾಗಿ ಹುಟ್ಟಿಕೊಂಡು ಅಂದ್ರೆ ಆಲೋಚನೆ ಮಾಡಿ ಹೀಗೆ ಮಾಡಬಹುದು ಅದೊಂದು ಸಂಪ್ರದಾಯ ಹಾಗಲ್ಲ. ಈ ಸಂಪ್ರದಾಯ ಅಂದರೆ ವಿಶೇಷವಾದ ಹಿರಿಯರಿಂದ ಹರಿದು ಬಂದದ್ದು ಸಂಪ್ರದಾಯ ಅಂತ ಹೇಳ್ತಾರೆ. ಆದ್ದರಿಂದ ನಾನು ನಮ್ಮ ತಂದೆ ಶ್ರಾದ್ದವನ್ನು ಮಾಡ್ತಾ ಇದ್ದೆ ಸಂತನು ಮಹಾರಾಜನದ್ದು ಮಾಡುವ ಕಾಲಕ್ಕೆ, ಇನ್ನೇನು ಪಿಂಡ ಪ್ರದಾನ ಮಾಡಬೇಕು, ಪಿಂಡ ಪ್ರದಾನ ಮಾಡಬೇಕನ್ನುವಾಗ ಭೂಮಿಯನ್ನ ಛೇದಿಸಿಕೊಂಡು ನಮ್ಮಪ್ಪನ ಕೈ ಬಂತು. ಪಿಂಡವನ್ನ ನನ್ನ ಕೈಗೆ ಕೊಡು ಅಂತ ಕೇಳಿದಾಗ ನಾನು ಕೈಗೆ ಕೊಡದೆ ದರ್ಭೆಗಳ ಮೇಲಿಟ್ಟೆ. ಕೈಗೆ ಕೊಡುವುದು ಯುಗದ ಧರ್ಮವಲ್ಲವಾದ್ದರಿಂದ, ಆ ಯುಗದ ಧರ್ಮವಲ್ಲವಾದ್ದರಿಂದ ನಾನು ಆ ಪಿಂಡವನ್ನ ದರ್ಭೆಗಳ ಮೇಲಿಟ್ಟೆ. ಅದಕ್ಕೆ ನಮ್ಮ ತಂದೆ ಮೆಚ್ಚಿದರು, ತ್ವಯಾ ದಯಾದವಾನಸ್ಮಿ ಕೃತಾರ್ಥ ಅಮುತ್ರ ಚೇಹಚ ಸತ್ಪುತ್ರೇಣ ತ್ವಯಾ ಪುತ್ರ ಧರ್ಮಜ್ಞೇನ ವಿಪಶ್ಚಿತ. ಒಳ್ಳೆ ಧರ್ಮವನ್ನ ತಿಳಿದವ ಜ್ಞಾನಿಯಾದವ ನಿನ್ನಂಥ ಮಗನನ್ನ ಪಡೆದು ನಾನು ವಿಶೇಷವಾದ ಸಾರ್ಥಕವಾದ ಜೀವನ ನನ್ನದಾಯಿತು ಅಂತ ತಿಳಿಸಿಕೊಟ್ಟು ಇನ್ನ ಮುಂದೆ ಹೇಳ್ತಾ ಇದ್ದಾರೆ. ಯಥಾ ಚತುರ್ಥಂ ಧರ್ಮಸ್ಯ ರಕ್ಷಿತ ಲಭತೆ ಫಲಂ ಪಾಪಸ್ಸಹಿ ತಥಾ ಮೂಢ ಫಲಂ ಪ್ರಾಪ್ನೋತಿ ಅರಕ್ಷಿತ. ಧರ್ಮದ ರಕ್ಷಣೆಯನ್ನು ಮಾಡುವ ರಾಜ ಅಥವಾ ಮನೆಯಲ್ಲಿ ಧರ್ಮವನ್ನ ರಕ್ಷಣೆ ಮಾಡುವಂತ ಯಜಮಾನ, ಇಲ್ಲಿ ನೋಡಿ ಸಾಮಾನ್ಯವಾಗಿ ಏನು ಬರುತ್ತೆ ಅಂದರೆ ಗಂಡ ಮಾಡಿದ್ದು ಹೆಂಡತಿಗೆ ಹೋಗುತ್ತೆ ಪುಣ್ಯ, ಹೆಂಡತಿ ಮಾಡಿದ ಪುಣ್ಯ ಗಂಡನಿಗೆ ಬರಲ್ಲ ಅಂತ ಸಾಮಾನ್ಯ ಬರ್ತಾ ಇರುತ್ತೆ. ಇಲ್ಲಿ ವಿಶೇಷ ಹೇಳುತ್ತಾರೆ, ಮನೆಗೆ ಅಥವಾ ರಾಜ್ಯಕ್ಕೆ ಯಜಮಾನ ಅಂತ ಯಾರಿರ್ತಾರೋ ಅವರು ಎಲ್ಲರ ಚೆನ್ನಾಗಿ ನಿಯಮನ ಮಾಡಿ ಎಲ್ಲರನ್ನ ಸರಿಯಾಗಿಟ್ಟುಕೊಂಡು ಅವರಿಂದ ಧರ್ಮ ಆಗುವಂತೆ ನೋಡಿದರೆ ಆ ಧರ್ಮದಲ್ಲಿ ಚತುರ್ಥಂ ಫಲಂ ಲಭತೆ, ನಾಲ್ಕನೆಯ ಭಾಗ ಇವರಿಗೆ ರಾಜನಿಗೆ ಬರುತ್ತೆ, ಮನೆ ಯಜಮಾನನಿಗೆ ಮಾಡಿದವರ ಫಲದಲ್ಲಿ ಕಾಲು ಭಾಗ ಬರುತ್ತೆ. ಹಾಗೆ ಯಾರಾದರೂ ಸರಿಯಾಗಿ ಅವರನ್ನ ಧರ್ಮ ಮಾರ್ಗದಲ್ಲಿ ಪ್ರೇರಣೆ ಮಾಡಲಿಲ್ಲ ಆಗ ಫಲಂ ಪ್ರಾಪ್ನೋತಿ ಪಾಪಸ್ಯಹಿ, ಪಾಪದ ಫಲವೇ ಅವರಿಗೆ ಸೇರಿಬಿಡುತ್ತೆ. ಅದಕ್ಕೆ ಚೋಳ ರಾಜನಿಗೆ ಶ್ರೀನಿವಾಸ ಶಾಪ ಕೊಟ್ಟದ್ದು. ಪ್ರಾರಬ್ಧ ಕರ್ಮ ಬೇರೆ ಇರಲಿ, ಮೇಲೆ ಕಾಣುವ ಕಾರಣ ಏನದು ಅಂದರೆ ನಿನ್ನ ಭಟರನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳಲಿಲ್ಲ ಆದ್ದರಿಂದ ಶಾಪ ಅಂತ ಕೊಟ್ಟರು. ಸರಿ, ನಂತರ ಮುಂದೆ ಹೇಳ್ತಾ ಇದ್ದಾರೆ, ನತೆ ಪ್ರಭವಿತ ಮೃತ್ಯು ಯಾವತ್ ಜೀವಿತ ಮಿಚ್ಛಸಿ ತತ್ತಃ ಅಧ್ವನುಜ್ಞಾನ ಸಂಪ್ರಾಪ್ಯ ಮೃತ್ಯು ಪ್ರಭವಿತ ಅಥವಾ. ಇಲ್ಲಿ ಹೇಳ್ತಾರೆ ಧರ್ಮರಾಯ ಭೀಷ್ಮ, ನಿನಗೆ ಮೃತ್ಯು ಬಾರದಿರಲಿ ಯಾವಾಗ ಹೇಳ್ತಾ ಇದ್ದಾರೆ, ಯಾವತ್ ಜೀವಿತ ಮಿಚ್ಛಸಿ ಎಷ್ಟರವರೆಗೆ ನೀನು ಬದುಕಿರಬೇಕು ಅಂದುಕೊಳ್ತೀಯೋ ಅಷ್ಟರವರೆಗೂ ಮೃತ್ಯು ಬಾರದಿರಲಿ, ಸ್ವಚ್ಛಂದ ಮೃತ್ಯು ತಾ ಅಂತ ಕೊಡ್ತಾ ಇದ್ದಾರೆ. ನೀವು ಯಾವಾಗ ಬೇಕಾದ್ರೆ ಅವಾಗ ಬರಲಿ. ಹೇಳ್ತಾರೆ ಮೃತ್ಯು ಬರಬೇಕಾದರೆ ಸ್ವತಃ ಅಭ್ಯನುಜ್ಞಾನ ಸಂಪ್ರಾಪ್ಯ, ನಿನ್ನ ಅಪ್ಪಣೆಯನ್ನ ಪಡೆದೇ ನಿನ್ನ ಹತ್ರ ಬರಬೇಕು ಮೃತ್ಯು ಹಾಗಾಗಲಿ ಅಂತ ತಂದೆ ವರ ಕೊಡತಾ ಇದ್ದಾರೆ. ಸರಿ, ಆಗ ನಾನು ನಮಸ್ಕಾರ ಮಾಡಿ ಕೇಳಿಕೊಂಡೆ, ಕೃತಕೃತ್ಯೋಹಂ ಪ್ರಸನ್ನೆ ತ್ವಯಿ ಸಪ್ತಮ, ನೀವು ಅನುಗ್ರಹ ಮಾಡಿದ್ದೀರಲ್ಲ ಸಂತೋಷ ಪಡ, ಸಂತೋಷ ಆಯಿತು ನನಗೆ, ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಶ್ರೂಯಂತೆ ಪಿತರೋ ದೇವಾಃ ದೇವಾನಾಮಪಿ ದೇವತಾಃ ದೇವಾಶ್ಚ ಪಿತರೋನ್ಯೇವ ಕಾನ್ಯಜಾಮೋ ವಯಂ ಪುನಃ. ಇಲ್ಲಿ ಪಿತೃದೇವತೆಗಳು ದೇವತೆಗಳು ಅಂತ ಎರಡು ವರ್ಗ ದೇವತೆಗಳಲ್ಲಿ, ಆ ಪಿತೃದೇವತೆಗಳು ದೇವತೆಗಳೇ, ದೇವತೆಗಳು ಪಿತೃಗಳೇ, ಬೇರೆ ಬೇರೆಯೋ ಒಂದೇಯೋ. ಯಾಕೆ ಅಂದ್ರೆ ದೇವತೆಗಳು ಪಿತೃಗಳನ್ನ ಪೂಜಾ ಮಾಡುತ್ತಾರೆ ಅಂತ ಹೇಳುತ್ತಾರೆ. ಈ ಪಿತೃಗಳು ದೇವತೆಗಳಲ್ಲಿ ಒಬ್ಬರು ಬೇರೋ. ನಂತರ ಕಥಂಚ ದತ್ತಮಸ್ಮಾಭಿ ಶ್ರಾದ್ಧಂ ಪ್ರೀಣಾತ್ ತಥೋ ಪಿತೃನ್ ಲೋಕಾಂತರ ಗತಾಂಸ್ತಾತ ಕಿನ್ನುವ ಶ್ರಾದ್ಧಶ್ಚ ಫಲಂ. ನಮ್ಮ ಅಪ್ಪ ಅಮ್ಮಂದ್ರು ಹೋಗಿ ಎಲ್ಲೋ ಲೋಕದಲ್ಲಿರುವಾಗ ಅವರಿಗೆ ನಾವು ಇಲ್ಲಿ ಮಾಡಿದ ಶ್ರಾದ್ದ ಹೇಗೆ ಪ್ರೀತಿಯನ್ನು ಕೊಡುತ್ತೆ, ಅಷ್ಟೇ ಅಲ್ಲ ಶ್ರಾದ್ದ ಮಾಡಿದರೆ ಏನು ಫಲ ಅಂತ ಹೇಳುತ್ತಾರೆ. ಅಷ್ಟೇ ಅಲ್ಲದೆ ದೇವ ದಾನವ ಯಕ್ಷ ನಾಗ ಗಂಧರ್ವ ಕಿನ್ನರ ಮಹಾಸರ್ಪರು ಮನುಷ್ಯರು ಇವರೆಲ್ಲರೂ ಕೂಡ ಯಾರನ್ನು ಪೂಜಾ ಮಾಡುತ್ತಾರೆ, ಯಾವ ಪಿತೃಗಳನ್ನ ಅಂದ್ರೆ ಮನುಷ್ಯರು ಮಾತ್ರ ಪಿತೃದೇವತೆಗಳನ್ನ ಪೂಜೆ ಮಾಡುವುದೋ ದೇವತಾದಿಗಳು ಅವರು ಕೂಡ ಪೂಜೆ ಮಾಡುತ್ತಾರೋ ಅಂತ ಇವೆಲ್ಲ ಹೇಳಿದಾಗ ಶಂತನು ಮಹಾರಾಜ ಯಥೋಚಿತವಾಗಿ ಹೇಳುತ್ತಾ ಇದ್ದಾರೆ, ಆದಿದೇವ ಸುತಾಸ್ತಾತ ಪಿತರೋ ದಿವಿ ದೇವತಾ, ಇವರೆಲ್ಲ ಆದಿದೇವನಾದಂಥ ಬ್ರಹ್ಮದೇವರ ಮಕ್ಕಳಯ್ಯ ಪಿತೃದೇವತೆಗಳು ಅಂತ ಹೇಳ್ತಾರೆ. ಇವರನ್ನ ದೇವ ಅಸುರ ಮನುಷ್ಯ ಯಕ್ಷ ನಾಗ ಗಂಧರ್ವ ಕಿನ್ನರಾದಿಗಳೆಲ್ಲರೂ ಕೂಡ ಈ ಪಿತೃಗಳನ್ನ ಪೂಜಾ ಮಾಡುತ್ತಾರೆ. ಇದನ್ನು ಹೇಳುತ್ತಾರೆ ಶ್ರಾದ್ದದ ಮೂಲಕವಾಗಿ ತೃಪ್ತಿ ಹೊಂದಿದ ಪಿತೃಗಳೇ, ವಿಶೇಷವಾಗಿ ನಮ್ಮ ತಂದೆ ತಾಯಿಗಳನ್ನ ತೃಪ್ತಿಗೊಳಿಸ್ತಾರೆ. ಇಲ್ಲಿ ವಿಷ್ಣು ಪುರಾಣ ಒಂದು ವಿಶೇಷವನ್ನ ತಿಳಿಸಿಕೊಡ್ತಾ ಇದೆ. ನಿಜವಾಗಿ ನಮ್ಮ ಶ್ರಾದ್ಧ ಪ್ರಕ್ರಿಯೆಯಲ್ಲಿ ವಿಷ್ಣು ಪುರಾಣಗತವಾಗಿರತಕ್ಕಂತಹ ಶ್ಲೋಕಗಳನ್ನು ಸೇರಿಸಿಕೊಂಡ್ರೆ ತುಂಬಾ ಚೆನ್ನಾಗಿ ಆಗಿತ್ತು. ಎಷ್ಟು ಚೆನ್ನಾಗಿ ಹೇಳ್ತಾರಂದ್ರೆ, ಶ್ರಾದ್ದವನ್ನ ಮಾಡಿ ಪಿಂಡ ಪ್ರದಾನವನ್ನ ಮಾಡಿ ನಾನು ಕೊಟ್ಟಂತ ಅನ್ನ ನೀರು ಪಿಂಡ ಪ್ರದಾನ ಇದರಿಂದ ಅಪ್ಪ ಅಮ್ಮಂದ್ರು ಮಾತ್ರ ಅಲ್ಲ ಇಡೀ 14 ಲೋಕಗತ ಸಜ್ಜನರು ಪ್ರೀತರಾಗಲಿ ಅಂತ ನೀರನ್ನು ಕೊಡುತ್ತಾರೆ. ಇದಂತ ಒಂದು ಚಿತ್ರಣೆ. ನಾನು ಕೊಟ್ಟದ್ದು ಶ್ರಾದ್ದ ಅಂದರೆ ತಂದೆ ತಾಯಿಗಳ ಮೂಲಕ ನನಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳಿಗೆ, ಅವರಿಗೆ ಇರಲಿಕ್ಕೆ ಕಾರಣವಾದಂತಹ ಏನು ಯಾರ್ಯಾರಿದ್ದಾರೆ ಎಲ್ಲರೂ ಪ್ರೀತರಾಗಲಿ ಅಂತ ಅವರ ಮೂಲಕ ಎಲ್ಲವನ್ನ ಕೊಡುವುದು. ಇದು ವಿಷ್ಣು ಪುರಾಣದಲ್ಲಿ ಬರತಕ್ಕಂತಹ ದೊಡ್ಡ ಮಾತು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಪಿತೃದೇವತೆಗಳು ದೇವಗಂಧರ್ವರೇ ಮೊದಲುಕೊಂಡು ಎಲ್ಲಾ ಜಗತ್ತನ್ನು ತೃಪ್ತಿಗೊಳಿಸ್ತಾರೆ ನಮ್ಮ ಶ್ರಾದ್ದದಿಂದ. ಅಂದರೆ ಶ್ರಾದ್ದ ಮಾಡಿದಾಗ ನಮ್ಮ ಉದ್ದೇಶ ಅಪ್ಪ ಅಮ್ಮಂದ್ರು ಮಾತ್ರ ಅಂತ ಬೇಡ, ಇಡೀ ಜಗತ್ತನ್ನೇ ತೃಪ್ತಿಗೊಳಿಸುತ್ತೆ ಭಗವದ್ ರೂಪಗಳನ್ನ ಅಂತ ಈ ಶ್ರಾದ್ದದ ಕುರಿತಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಅಂತಹ ಪಿತೃದೇವತೆಗಳನ್ನ ನಾವು ಹೇಗೆ ಮಾಡಬೇಕು ಶ್ರಾದ್ದದಿಂದ ಅಂದರೆ ಆಲಸ್ಯವನ್ನ ಬಿಟ್ಟು ಮಾಡು ಅಂತಾರೆ. ಸಾಮಾನ್ಯ ಆಲಸ್ಯ ನಮ್ಮ ಹಿಂದೆ ಇರುತ್ತೆ ಎಲ್ಲಾ ಕಾರ್ಯಗಳಲ್ಲಿ, ಆ ಆಲಸ್ಯವನ್ನ ಬಿಟ್ಟು ಮಾಡು. ತ್ವಯಾಚ ಆರಾಧ್ಯಮಾನಸ್ತೆ ನಾಮ ಗೋತ್ರಾದಿ ಕೀರ್ತನೈಹಿ ಅಸ್ಮಾನ್ ಆಪ್ಯಾಯಿಷ್ಯಂತಿ ಸ್ವರ್ಗಸ್ಥಾನ ಭಾರತ. ನಾಮ ಗೋತ್ರಾದಿಗಳನ್ನ ಉಚ್ಚಾರ ಮಾಡಿ ಪಿತೃದೇವತೆಗಳನ್ನ ಆರಾಧನೆ ಮಾಡಿದ್ದೇ ಆದರೆ ಅವಾಗೆ ಸ್ವರ್ಗದಲ್ಲಿರುವಂತಹ ಅಥವಾ ಎಲ್ಲೆಲ್ಲಿದ್ದರೂ ಕೂಡ ಅವರವರ ತಂದೆ ತಾಯಿಗಳು ಪಿತೃದೇವತೆಗಳು ಅವರಿಗೆ ತಲುಪಿಸ್ತಾರೆ. ಯಾವಾಗ ಅಂದರೆ ಮಾಡಿದ ವ್ಯಕ್ತಿ ಬಿಂಬಕ್ರಿಯಾನುಸಂಧಾನ ಪೂರ್ವಕವಾಗಿ ಮಾಡಿರಬೇಕು. ಅಲ್ಲ, ಎಲ್ಲರೂ ಮಾಡ್ಲಿಕ್ಕಾಗಲ್ಲ ಅಂದರೆ ಭಗವಂತ ಕರುಣಾಮಯ, ಆದರೂ ಕೊಡತಾನೆ. ಬಿಂಬಕ್ರಿಯಾನುಸಂಧಾನ ಪೂರ್ವಕವಾಗಿ ಮಾಡಿದರೆ ವಿಶೇಷ ಫಲ. ಏನದು? ಹಾಗಾದರೆ ನಾವು ಇಲ್ಲಿ ಶ್ರಾದ್ದ ಮಾಡುವಾಗ ಇಲ್ಲಿ ಹಾಕಿದ ಅನ್ನ, ಇಲ್ಲಿ ಕೊಟ್ಟಂತಹ ಪಿಂಡ ಪ್ರದಾನ ಎಲ್ಲ ಇಲ್ಲೇ ಬಿದ್ದಿರುತ್ತೆ. ಇದು ನಮ್ಮವರಿಗೆ ತಲುಪುವುದಾಗೆ ಅಥವಾ ಇಲ್ಲಿರುವ ಪಿತೃಗಳಿಗಾದರೂ ಸೇರುವುದು ಹೇಗೆ? ಅದಕ್ಕೆ ದಾಸರಂದ್ರು, ಇವರೆಲ್ಲೋ ಪಿತೃಗಳೆಲ್ಲೋ ಎಳ್ಳೆಲ್ಲೋ ಜಲವೆಲ್ಲೋ ಅನ್ನವೆಲ್ಲೋ ಅಂದ್ರು. ಯಾಕೆ ಅಂದ್ರೆ ಎಲ್ಲಾ ಪದಾರ್ಥಗಳು ಚೆಲ್ಲಾ ಪಿಲ್ಲಿಯಾಗಿ ಇಲ್ಲೇ ಬಿದ್ದಿರುತ್ತೆ, ಅವರಲ್ಲೇ ಇರ್ತಾರೆ, ನೀವು ಇಲ್ಲೇ ಇರ್ತೀರಾ, ಯಾರಿಗೆ ಯಾವುದನ್ನು ಕೊಟ್ಟಿದ್ದೀರಾ, ಏನು ಕೊಟ್ಟಿದ್ದೀರಾ, ಜ್ಞಾನ ಉಂಟಾ ಅಂತ ಕೇಳ್ತಾರೆ. ಹಾಗಾದರೆ ಶ್ರಾದ್ದದಲ್ಲಿ ಬಳಸಿದ ಬಡಿಸಿದ ಪದಾರ್ಥಗಳೆಲ್ಲದರಲ್ಲೂ ಭಗವದ್ ರೂಪಗಳಿವೆ. ಬಂದಂತ ಪಿತೃದೇವತೆಗಳಲ್ಲಿ ವಿಶ್ವೇ ದೇವತೆಗಳಲ್ಲಿ ಭಗವದ್ ರೂಪಗಳು ನಿಂತಿವೆ. ಆ ಪದಾರ್ಥಗತ ಭಗವದ್ ರೂಪಗಳನ್ನ, ಮಂತ್ರಗತ ಭಗವದ್ ರೂಪಗಳನ್ನ, ನಾವು ಮಾಡಿದ ತಂತ್ರ ಕ್ರಿಯಾ ಅದರಲ್ಲಿ ಹುಟ್ಟಿದ ಭಗವದ್ ರೂಪಗಳನ್ನ, ನಮ್ಮ ಮನಸ್ಸಿನಲ್ಲಿ ಹುಟ್ಟಿದ ಆಲೋಚನೆಗಳಲ್ಲಿ ಅಲ್ಲಿ ಬಂದ ಭಗವದ್ ರೂಪಗಳನ್ನ, ಪಿತೃಗಳ ಅಂತರ್ಯಾಮಿ ವಿಶ್ವೇ ದೇವತೆಗಳ ಅಂತರ್ಯಾಮಿ ಭಗವಂತನ ರೂಪಕ್ಕೆ ಐಕ್ಯ ಚಿಂತನೆ ಮಾಡುವುದೇ ಶ್ರಾದ್ದ. ಅರ್ಥ ಆಯ್ತು? ಸುಸ್ತಾಯ್ತ? ನೈವೇದ್ಯ ಮಾಡ್ತೀರಲ್ವ, ಏನಂತ ಚಿಂತನೆ ಮಾಡ್ತೀರಾ ಅಲ್ವಾ? ನಮಗೆ ನೈವೇದ್ಯ ಬಿಟ್ಟು ಬೇರೆ ಕಡೆ ಮಾಡ್ಲಿಕ್ಕೆ ಮನಸ್ಸೇ ಬರಲ್ಲ ಅಲ್ವಾ? ಅದಕ್ಕೆ ಹೇಳ್ತಾರೆ, ಆ ನೈವೇದ್ಯವಾಗಿ ಮಾಡಿದಂತೇನೆ ಪದಾರ್ಥಗತ ರೂಪ ಪ್ರತಿನಾಗತ ರೂಪ ಒಂದೇ ಬಿಂಬ ರೂಪ. ಹಾಗೆ ಇಲ್ಲಿ ಕೂಡ ಬಂದ ಪಿತೃದೇವತೆಗಳೊಳಗಿರುವ ಭಗವದ್ ರೂಪ, ಪದಾರ್ಥಗತ ಭಗವದ್ ರೂಪ, ನಮ್ಮ ಬಿಂಬ ರೂಪ ಒಂದೇ ಅಂತ ಚಿಂತನೆ ಮಾಡಿದರೆ ಇವೆಲ್ಲವೂ, ಅಂದರೆ ಪದಾರ್ಥದೊಳಗಿರುವ ಭಗವದ್ ರೂಪಗಳು ಪಿತೃದೇವತೆಗಳೊಳಗಿರುವ ಭಗವದ್ ರೂಪಗಳಲ್ಲಿ ಸೇರಿ ಈ ರಥವನ್ನ ಅಲ್ಲಿ ಕೊಡುತ್ತಾರೆ. ಪಿತೃದೇವತೆಗಳು ಯಾರಿದ್ದಾರಲ್ಲ ಆ ದೇವತೆಗಳಿಗೂ ಇಲ್ಲಿ ರಥ ಇರುತ್ತೆ. ಆ ರಥವನ್ನ ಅವರಿಗೆ ಕೊಟ್ಟು ಭಗವಂತ ತನ್ನ ರಥವನ್ನ ತಾನು ಸ್ವೀಕಾರ ಮಾಡಿದಾಗ ಅಲ್ಲಿ ಇದೇ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲಿಗೆ ಈ ರಥವನ್ನೇ ಸ್ವೀಕಾರ ಮಾಡಿ ಅವರವರಿಗೆ ಯಾವ ರಥ ಬೇಕೋ ಅದನ್ನ ಅಲ್ಲಿ ಭಗವಂತ ಕೊಟ್ಟು ಬಿಡುತ್ತಾನೆ. ಹೇಗೆ 1000 ರೂಪಾಯಿ ನಾವು ಇಲ್ಲಿ ಮನಿ ಆರ್ಡರ್ ಮಾಡುತ್ತೇವೆ, ಅದೇ 1000 ಹೋಗುತ್ತೋ ಅಲ್ಲಿಗೆ, ಬೇರೊಂದು 1000 ಕೊಡ್ತಾರೆ ಅಲ್ಲಿ. ಅಲ್ಲ, ನಾನು ಸಿಗ್ನೇಚರ್ ಮಾಡಿ ಕೊಟ್ಟಿದ್ದೆ 1000 ಮೇಲೆ ಅದು ಬರಲಿಲ್ವಾ ಅಂದ್ರೆ ಬರಲ್ಲ, ಇಲ್ಲೇ ಇರುತ್ತೆ ಅದು, ಅದು ಬೇರೆನೆ ಬರುತ್ತೆ. ಹಾಗೆ ನಾವು ಹಾಕಿದ ಅನ್ನ ಎಲ್ಲ ಕೂಡ ಇಲ್ಲೇ ಇರುತ್ತೆ. ಅದು ಹೋಗುವ ರೀತಿ ಹೀಗೆ ಬಿಂಬಕ್ರಿಯ ಅನುಸಂಧಾನ ಬೇಕು. ಅಲ್ಲ, ಎಷ್ಟು ಕಾಲ ಎಲ್ಲ ಗೋವಿಂದ ಅಂತ ಮಾಡೋದು? ಶ್ರಾದ್ದ ಮಾಡಿದೆ ಗೋವಿಂದ, ಸರಿ, ದೇವರು ಒಪ್ತಾರೆ, ಎಷ್ಟು ಕಾಲ? ಚೂರಾದ್ರೂ ಜ್ಞಾನ ಬೆಳೆಸ್ಕೋಬೇಕು ತಾನೆ. ಅದಕ್ಕೆ ದಾಸರ ಹೇಳುತ್ತ, ಸ್ಪಷ್ಟವಾಗಿ ಶಾಸ್ತ್ರ ಹೇಳುತ್ತೆ, ಅಲ್ಲಲ್ಲಿ ಭಗವದ್ ರೂಪಗಳು ವಿಸ್ತಾರವಾಗಿ ನಿಂತಿದ್ದರೆ ನೀವು ಹೇಳಿದ ಮಂತ್ರಗಳಲ್ಲಿ, ಆಚಾರ ಮಂತ್ರ ಹೇಳುತ್ತಾರೆ, ಮಂತ್ರದಲ್ಲಿ ಭಗವದ್ ರೂಪಗಳು ಹುಟ್ಟಿ ಬರುತ್ತೆ. ನೀವಂತೂ ತಂತ್ರ ಮಾಡುತ್ತೀರಾ, ಅಕ್ಕಿ ಎಳ್ಳು ಹಾಕುವುದೆಲ್ಲ ಮಾಡುತ್ತಾ ಇರ್ತೀರಾ, ತಂತ್ರದಲ್ಲೂ ದೇವರ ರೂಪಗಳು ಬರುತ್ತೆ, ಪದಾರ್ಥದಲ್ಲೂ ದೇವರ ರೂಪಗಳಿವೆ, ಎಲ್ಲಾ ರೂಪಗಳು ನಿನಗರ್ಪಿತ ಅಂದರೆ ಇಡೀ ಶ್ರಾದ್ದ ಭಗವಂತನಿಗರ್ಪಿತವಾಗುತ್ತೆ, ಇಲ್ಲದಿದ್ದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸರಿ, ನಂತರ ಮತ್ತು ಹೇಳುತ್ತಾರೆ ಸಂತನ ಮಹಾರಾಜ, ಹೇ ಭೀಷ್ಮ, ನನಗಿನ್ನ ಸಂಶಯಗಳು ತುಂಬಾ ಇವೆಯಲ್ವಾ, ಆ ಸಂಶಯಗಳನ್ನ ಶ್ರಾದ್ದಕ್ಕೆ ಬ್ರಾಹ್ಮಣರಾಗಿ ಬಂದಿದ್ದಾರೆ ಯಾರು? ಮಾರ್ಕಂಡೇಯ. ನೋಡಿ, ಅವರಿಗೆ ಶ್ರಾದ್ದಕ್ಕೆ ಮಾರ್ಕಂಡೇಯ ಮುನಿಗಳೇ ಬಂದಿದ್ರು. ಮಾರ್ಕಂಡೇಯ ಮುನಿಗಳು ಅವರನ್ನ ಕೇಳಯ್ಯ, ಅವರು ಹೇಳುತ್ತಾರೆ ಶ್ರಾದ್ದದ ವಿಷಯ. ಅವಾಗೆ ತಥೋಹಂ ತಸ್ಸ ವಚನಾತ್ ಮಾರ್ಕಂಡೇಯಂ ಸಮಾಹಿತ ಪ್ರಶ್ನಂ ತಮೇವ ಅನ್ವಪೃಚ್ಛಂ ಎಮ್ಮೇ ಪೃಷ್ಠ ಪುರಾಪಿತ. ನಮ್ಮಪ್ಪನನ್ನು ಕೇಳಿದ್ದನ್ನೇ ನಾನು ವಿಶೇಷವಾಗಿ ಮಾರ್ಕಂಡೇಯರಿಗೆ ಹೇಳಿದೆ. ಅವಾಗೆ ಸಾವಧಾನ ಚಿತ್ತರಾಗಿ ಅವರು ಹೇಳುತ್ತಾ ಇದ್ದಾರೆ. ಮಾರ್ಕಂಡೇಯರು ಹೇಳಲಿಕ್ಕೆ ಹೊರಟಿದ್ರು, ಅಹಂ ಪಿತೃಪ್ರಸಾದಾದ್ವೈ ದೀರ್ಘಾಯುಷ್ಯಂ ಅವಾಪ್ತವಾನ್ ಪಿತೃಭಕ್ತೈವ ಲಬ್ಧಂ ಚ ಪ್ರಾಗ್ಲೋಕೆ ಪರಮಂ ಯಶಃ. ನಾನು ಪಿತೃಪ್ರಸಾದದಿಂದಲೇನೆ ದೀರ್ಘಾಯುಷ್ಯವನ್ನು ಪಡೆದೆ, ಪಿತೃಪ್ರಸಾದದಿಂದಲೇನೆ ಪಿತೃಭಕ್ತಿಯಿಂದಲೇನೆ ನನಗೆ ಈ ಲೋಕದಲ್ಲಿ ಒಳ್ಳೆ ಯಶಸ್ಸು ಬಂತು. ಎರಡು ಶಬ್ದಗಳಿವೆ, ಕೀರ್ತಿ ಯಶಸ್ಸು ಅಂತ. ಎರಡು ಒಂದೇನೋ ಬೇರೇನೋ ಅಂದರೆ ಕೀರ್ತಿ ಬೇರೆ ಯಶಸ್ಸು ಬೇರೆ. ಕೀರ್ತಿ ಅಂದರೆ ಸಾಕ್ಷಾತ್ ನಮ್ಮೆದುರಿಗೆ ಬರುವಂತ ಹೊಗಳಿಕೆ. ಮನುಷ್ಯರಿರುವಾಗ, ಹೋದ ಮೇಲೆ ಏನ್ ಬರುತ್ತೋ ಗೊತ್ತಿಲ್ಲ. ನಾವಿಲ್ಲದಿರುವಾಗಲೂ ಕೂಡ ನಮ್ಮ ವಿಷಯ ಎಲ್ಲ ಕಡೆ ಹರಡಿದರೆ ಬಾಯಿಂದ ಬಾಯಿಗೆ, ಅದನ್ನ ಯಶಸ್ಸು ಅಂತ. ಆದ್ದರಿಂದ ನಾನು ಎಲ್ಲ ಪಡೆದೇನಪ್ಪ, ಇನ್ನ ಪಿತೃಭಕ್ತಿ, ಪಿತೃಗಳ ಪರಿಚಯ ನನಗೆ ಹೇಗಾಯಿತು ಅಂದರೆ, ಅದನ್ನು ಹೇಳುತ್ತಾರೆ, ನಾನು ಮೇರು ಪರ್ವತಕ್ಕೆ ಹೋಗಿದ್ದೆ. ಮೇರು ಪರ್ವತದಲ್ಲಿ ಅನೇಕ ಸಹಸ್ರ ವರ್ಷಾತ್ಮಕವಾದಂಥ ಕಾಲ ತಪಸ್ಸನ್ನ ಮಾಡಿದೆ ಎಂದ್ರು. ಯಾರಿಗಾಗಿ ಮಾಡಿದ್ದು ಅಂದರೆ ಸನತ್ ಕುಮಾರರಿಗಾಗಿ, ಸನತ್ ಸುಜಾತರು ಅಥವಾ ಸನತ್ ಕುಮಾರರು ಅಂತ ಯಾರಿದ್ದಾರೆ ಅವರಿಗಾಗಿ ನಾನು ತಪಸ್ಸನ್ನ ಮಾಡಿದೆ. ನೋಡಿ, ಭಾರತದಲ್ಲಿ ಬರುವಂತಹ ಪಾತ್ರಗಳು ಎಂತೆಂಥ ಪ್ರಭಾವಶಾಲಿಯಾಗಿರುತ್ತಾರೆ, ಕೃಷ್ಣ ಎಂತೆಂಥ ಪ್ರಭಾವವನ್ನು ಬೀರುತ್ತಾನೆ ಅಂತ ಇಲ್ಲಿ ಹೇಳುತ್ತಾರೆ. ನಾನು ಆ ತಪಸ್ಸನ್ನ 1000 ವರ್ಷಗಳ ಕಾಲ ಮಾಡಿದಾಗ ಒಂದು ಉತ್ತರ ದಿಕ್ಕಿನಿಂದ ವಿಮಾನ ಬರುತ್ತಾ ಇತ್ತು. ಆ ವಿಮಾನದಲ್ಲಿ ಒಂದು ದೊಡ್ಡ ಆಸನ, ಆಸನದಲ್ಲಿ ವಿಶೇಷವಾದ ಅಂಗುಷ್ಠ ಮಾತ್ರ ಪುರುಷ ಆ ಆಸನದಲ್ಲಿ ಪವಡಿಸಿದ್ದ. ನಂತರ ಆ ವಿಮಾನ ಹತ್ತಿರ ಬಂತು, ನಾನು ತಲೆಬಾಗಿ ನಮಸ್ಕಾರ ಮಾಡಿ ಅರ್ಘ್ಯ ಪಾದ್ಯ ಎಲ್ಲವನ್ನವರಿಗೆ ಸಮರ್ಪಣೆ ಮಾಡಿದೆ. ನಂತರ ಕೇಳಿದೆ, ವಿದ್ಯಾಮತ್ವಾಂ ಕಥಂ ವಿಭೋ, ನೀವು ಯಾರು ಅಂತ ನಾನು ತಿಳಿಯಲಿ ಅಂತ ಕೇಳಿದಾಗ ಅವರು ಹೇಳುತ್ತಾ ಇದ್ದಾರೆ, ತಪೋ ವೀರ್ಯಾತ್ ಸಮುತ್ಪನ್ನಂ ನಾರಾಯಣ ಗುಣಾತ್ಮಕಂ ದೈವತಂ ಹಸಿ ದೇವಾನಾಮಿತಿ ಮೇ ವರ್ತತೆ ಮತಿ. ಇಲ್ಲಿ ಹೇಳ್ತಾ ಇದ್ದಾರೆ, ನೀವು ಯಾರೋ ಅಲ್ಲ, ಮಹಾನುಭಾವರು, ನಾರಾಯಣ ಅನುಗ್ರಹ ಪಾತ್ರರು, ನಾರಾಯಣನ ಸನ್ನಿಧಾನ ಪಾತ್ರರು ಅಂತ ನಾನು ತಿಳಿತಾ ಇದ್ದೇನೆ ಎಂದಾಗ ಅವಾಗೆ ನಗುತ್ತಾ ಹೇಳ್ತಾ ಇದ್ದಾರಂತೆ, ನತೆ ತಪಸ್ಸುಚರಿತಂ ಏನ ಮಾನ್ ನಾವಬುದ್ಧತೆ. ಏ ಮಾರ್ಕಂಡೇಯ, ನೀನು ಸ್ವಲ್ಪ ತಪಸ್ ಸರಿಯಾಗಿ ಮಾಡಲಿಲ್ಲ, ಅದಕ್ಕೆ ನಾನು ಯಾರು ಎಂಬುದು ನನಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಮಾರ್ಕಂಡೇಯರಂತ ಮಹಾನುಭಾವರು ನಾರಾಯಣ ದೇವರು ಪ್ರತ್ಯಕ್ಷ ಆದಾಗ ನನಗೇನು ಬೇಕಾಗಿಲ್ಲ ನೀನಿದ್ರೆ ಸಾಕಯ್ಯ ಅಂತ ಕೇಳಿದವರು. ಏನಾದರೂ ವರ ಕೇಳು ಅಂದ್ರೆ ವರ ಬೇಡಬೇಕಾದ್ರೆ ಕಾಮನೆಗಳಿರಬೇಕು, ಕಾಮನೆಗಳೆಲ್ಲ ಬತ್ತಿ ಹೋಗಿದೆ ಎಂದು ಪಾರ್ವತಿ ಪರಮೇಶ್ವರರಿಗೆ ಉತ್ತರ ಕೊಟ್ಟಂತಹ ಮಹಾನುಭಾವರು ಅವರು ಮಾಡಿದ ತಪಸ್ಸು ಸರಿಯಾಗಿಲ್ಲಂತೆ, ಅದಕ್ಕೆ ಅವರು ಯಾರು ಅಂತ ಗೊತ್ತಾಗ್ಲಿಲ್ಲ. ಸರಿ ಯಾರು ಅಂದರೆ ಹೇಳ್ತಾ ಇದ್ದಾರೆ, ಅಂಗುಷ್ಠ ಮಾತ್ರ ಪುರುಷ ಉತ್ತಮವಾದ ರೂಪವನ್ನು ಧಾರಣೆ ಮಾಡಿಕೊಂಡು ಬಂದರು. ವಿದ್ಧಿಮಾಂ ಬ್ರಹ್ಮಣ ಪುತ್ರಂ ಮಾನಸಂ ಪೂರ್ವಜಂ ವಿಭೋ, ನಾನು ಬ್ರಹ್ಮದೇವರ ಮಾನಸ ಪುತ್ರ ಸನತ್ಕುಮಾರ ಇತಿ ಸ್ತುತಃ ದೇವೇಶ ವೈಪುರ. ಸನತ್ಕುಮಾರ ಅಂತ ದೇವತೆಗಳಲ್ಲಿ ಕೇಳಿದ್ದೀಯಲ್ಲ, ಸೋಸ್ಮಿ ಭಾರ್ಗವ ಭದ್ರಂತೆ, ನಾನೇ ಆಗಿದ್ದೇನೆ ಸನತ್ಕುಮಾರ. ಸರಿ ತುಂಬಾ ತಪಸ್ಸನ್ನ ಮಾಡಿದ್ದೀಯ, ಏನು ಬೇಕು ನಿನಗೆ, ಕಿಂ ಕರವಾಣಿಕೆ, ನಿನಗೇನು ಮಾಡಬೇಕು ನಾನು ಅಂತ ಹೇಳಿದಾಗ ಅವಾಗ ಹೇಳ್ತಾ ಇದ್ದಾರೆ, ನನಗೆ ಪಿತೃಗಳ ಬಗ್ಗೆ ಪರಿಚಯ ಆಗಬೇಕು, ನಿಮ್ಮ ಅನುಗ್ರಹದಿಂದ ಪಿತೃಗಳ ಚರಿತ್ರೆಯನ್ನ ಕೇಳುವುದಲ್ಲ, ಕೇಳುತ್ತಾ ನೋಡಬೇಕು, ಆ ದಿವ್ಯ ದೃಷ್ಟಿ ನನಗೆ ಬೇಕು, ನನಗೆ ಕೊಡಿ ಅಂತ ಕೇಳಿದಾಗ ಅವರೆಲ್ಲ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಏಳು ಜನ ಅನುಜರು ನನಗಿದ್ದಾರಯ್ಯ, ಅನುಜರು ಅನುಸರಿಸಿ ಹುಟ್ಟಿದವರು ಯಾರು, ಕ್ರತುಹು ವಶಿಷ್ಠ ಪುಲಹ ಪುಲಶ್ಚಃ ಅತ್ರಿಹಿ ತಥಾಂಗಿರಾಹ. ಕ್ರತು ವಶಿಷ್ಠ ಪುಲಹ ಪುಲಶ್ಚ ಅಸ್ತ್ರಿ ಅತ್ರಿ ಅಂಗಿರಸ ಮತ್ತು ಮರೀಚಿ, ಏಳು ಜನ ಇದ್ದಾರೆ. ಇವರೆಲ್ಲರನ್ನು ಕೂಡ ದೇವ ಗಂಧರ್ವರಾದ ಎಲ್ಲರೂ ಕೂಡ ಪೂಜಾ ಮಾಡುತ್ತಾ ಇರ್ತಾರಯ್ಯ. ಇನ್ನ ನಾವು ನಾಲ್ಕು ಜನ ಯತಿಧರ್ಮವನ್ನ ಪಾಲನೆ ಮಾಡತಕ್ಕಂತಹ ಯತಿಗಳು. ಇನ್ನ ಮುಂದೆ ಹೇಳುತ್ತಾ ಇದ್ದಾರೆ, ನೀನು ಶ್ರಾದ್ದವನ್ನ ಕುರಿತು ಆ ಪಿತೃದೇವತೆಗಳನ್ನ ಕುರಿತು ಕೇಳತಾ ಇದೆಯಲ್ಲ, ಆದ್ದರಿಂದ ನಾನು ನಿನಗೆ ವಿಶೇಷವನ್ನ ತಿಳಿಸಿಕೊಡುತ್ತೇನೆ. ಅಲ್ಲಿ ಹೇಳ್ತಾರೆ, ಒಂದು ಸಲ ದೇವತೆಗಳೆಲ್ಲ ಬಂದು ಬ್ರಹ್ಮದೇವರು ದೇವತೆಗಳ ಸೃಷ್ಟಿ ಮಾಡಿದರು, ಹಾಗೆ ಪಿತೃದೇವತೆಗಳ ಸೃಷ್ಟಿಯೂ ಮಾಡಿದರು. ದೇವತೆಗಳಿಗೆ ಒಂದು ಸಲ ಚೂರು ಅಜ್ಞಾನ ಬಂದು ಬ್ರಹ್ಮದೇವರ ಪೂಜಾ ಕೈ ಬಿಟ್ಟರು, ಅಂದರೆ ಪೂಜಾದಲ್ಲಿ ತಡ ಆಲಸ್ಯ ಬಂತವರಿಗೆ. ಅದಕ್ಕೆ ಬ್ರಹ್ಮದೇವರು ಶಾಪ ಕೊಡ್ತಾ ಇದ್ದಾರೆ, ನಿಮಗೆ ಜ್ಞಾನವಿಲ್ಲದೆ ಹೋಗಲಿ ಅಂತ ದೇವತೆಗಳಿಗೆ ಶಾಪ ಕೊಟ್ಟಾಗ ಅವರು ಶರಣಾಗತರಾದರು. ತಪ್ಪಾಯಿತು, ನಿಮ್ಮ ಆರಾಧನೆ ಮಾಡುವಂತಹ ಮಾರ್ಗವನ್ನ ತಿಳಿಸಿಕೊಡಿ ಅಂತ ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ನೀವು ನಿಯಮ ಉಲ್ಲಂಘನ ಮಾಡಿದ್ದೀರಾ, ಅದಕ್ಕೆ ನೀವು ಪ್ರಾಯಶ್ಚಿತ್ತ ಮಾಡಿಕೋಬೇಕು. ಸರಿ ಪ್ರಾಯಶ್ಚಿತ್ತ ಯಾರು ಹೇಗ್ ಮಾಡಿಕೋಬೇಕು ಅಂದರೆ, ನಿಮ್ಮ ಪುತ್ರರಾದ ಪಿತೃಗಳನ್ನೇ ಕೇಳಿ ಅಂದರು. ಅದೇನು ಅಂದರೆ, ಪಿತೃದೇವತೆಗಳೇನೋ ಬಂದ್ರು, ಬಂದಾಗ ಅವರ ಶರೀರ ನಿರ್ಮಾಣ ದೇವತೆಗಳು ಮಾಡಿದ್ರು. ಬ್ರಹ್ಮದೇವರ ಮಾನಸ ಪುತ್ರರಾಗಿ ಪಿತೃಗಳು ಹುಟ್ಟಿ ಬರುವಾಗಲೇನೆ ದೇವತೆಗಳು ವಿಶೇಷವಾಗಿ, ಅಂದ್ರೆ ತತ್ವಾಭಿಮಾನಿಗಳೆಲ್ಲರಿದ್ದಾರೆ ಇಲ್ಲಿ, ಅಂದ್ರೆ ದೊಡ್ಡವರು ಬಿಟ್ಟು ಮಿಕ್ಕವರೆಲ್ಲ ಕೂಡ ಆ ಶರೀರಕ್ಕೆ ಕಾರಣ ಆದರು. ಅದಕ್ಕೆ ದೇವತೆಗಳು ಪಿತೃದೇವತೆಗಳ ಪಿತೃಗಳಾದರು, ಪಿತೃದೇವತೆಗಳು ದೇವತೆಗಳ ಮಕ್ಕಳಾದರು. ಸರಿ ಬ್ರಹ್ಮದೇವರಂದ್ರು ಅವರಂತೂ ನಮ್ಮನ್ನ ಪೂಜೆ ಮಾಡುತ್ತಾ ಇದ್ದಾರೆ, ಅವರು ನಿಯಮ ಉಲ್ಲಂಘನೆ ಮಾಡಲಿಲ್ಲ, ಅವರಿಗೆ ಜ್ಞಾನ ಚೆನ್ನಾಗಿ ಪ್ರತಿಷ್ಠಿತ ಆಗಿದೆ, ನೀವು ಹೋಗಿ ಅವರನ್ನ ಕೇಳಿದರೆ ಅವರು ಮತ್ತು ಪ್ರಾಯಶ್ಚಿತ್ತ ಮಾಡಿಕೊಳ್ಳುವ ವಿಧಾನ ಎಲ್ಲವನ್ನ ತಿಳಿಸಿಕೊಡುತ್ತಾರೆ. ಸರಿ ಅವರೆಲ್ಲರೂ ಬಂದ್ರು, ದೇವತೆಗಳು ಪಿತೃಗಳನ್ನು ಕೇಳುತ್ತಾ ಇದ್ದಾರೆ, ಅಪ್ಪ ವಾಕ್ಕಾಯ ಕರ್ಮದಿಂದ ಮಾಡಿರತಕ್ಕಂತಹ ಪಾಪಗಳಿಗೆ ಯಾವ ಯಾವ ಪ್ರಾಯಶ್ಚಿತ್ತ ಮಾಡಿಕೋಬೇಕು ತಿಳಿಸಿ ಅಂತ ಹೇಳಿದಾಗ ಚೆನ್ನಾಗಿ ತಿಳಿಸ್ತಾರೆ. ತಿಳಿಸಿಕೊಟ್ಟು ನಂತರ ಅವರು ಕರೆದದ್ದು ದೇವತೆಗಳನ್ನ, ಪಿತೃದೇವತೆಗಳು ದೇವತೆಗಳನ್ನ ಕರೆದದ್ದು, ಹೇ ಪುತ್ರಾಹ ಅಂತ ಸಂಬೋಧನೆ ಮಾಡಿದರು. ದೇವತೆಗಳಿಗೆ ಸಂಕಟ ಆಯಿತು, ಇವರು ನಮ್ಮ ಮಕ್ಕಳಾಗಿದ್ದು ನಮ್ಮನ್ನ ಪುತ್ರಾಹ ಅಂತ ಸಂಬೋಧನೆ ಮಾಡಿದಿರಲ್ಲ ಅಂತ ಬ್ರಹ್ಮದೇವರ ಹತ್ರ ಹೋಗ್ತಾ ಇದ್ದಾರೆ. ಬ್ರಹ್ಮದೇವರು ಹೇಳಿದ್ರಂತೆ, ಯೂಯಂ ಶರೀರ ಕರ್ತಾರ ತೇಷಾಂ ದೇವ ಭವಿಷ್ಯತ. ನೀವು ದೇವತೆಗಳು ಅವರ ಶರೀರವನ್ನು ನಿರ್ಮಾಣ ಮಾಡಿದ್ದೀರಾ, ಆದ್ದರಿಂದ ನೀವು ಅವರಿಗೆ ಪಿತೃಗಳು. ಆದರೆ ಚೇತು ಜ್ಞಾನ ಪ್ರದಾತಾರ, ನಿಮಗೆ ಜ್ಞಾನ ಕೊಟ್ಟಿದ್ದಾರಾದ್ದರಿಂದ ವಿತರವೋ ನ ಸಂಶಯ, ಅವರು ನಿಮಗೆ ಪಿತೃಗಳಾಗಿದ್ದಾರೆ, ಸಂಶಯವಿಲ್ಲ. ಹಾಗಾದರೆ ಅನ್ಯೋನ್ಯಂ ಪಿತರೋ ಯೂಯಂ ತೇ ಚೈವೇತಿ ನ ಸಂಶಯ, ದೇವಾಶ್ಚ ಪಿತರಶ್ಚೈವ ತದ್ಬುದ್ಧಂ ದಿವ ಉಪಸಹ. ಹೇಳ್ತಾ ಇದ್ದಾರೆ, ನೀವವರಿಗೆ ಪಿತೃಗಳು, ಅವರು ನಿಮಗೆ ಪಿತೃಗಳು, ಅನ್ಯೋನ್ಯ ಪಿತೃಗಳಾದರೆ ಅಂತ ಬ್ರಹ್ಮದೇವರು ಹೇಳಿಕೊಡ್ತಾ ಇದ್ದಾರೆ. ಸರಿ, ಈ ಸಂಶಯವನ್ನ ನಿವಾರಣೆ ಮಾಡಿಕೊಂಡ ದೇವತೆಗಳು ಪಿತೃಗಳತ್ರ ಬರ್ತಾ ಇದ್ದಾರೆ. ಬಹಳ ಸಂತೋಷ ಆಯಿತು. ಯೂಯಂ ವೈ ಪಿತರೋಸ್ಮಾಕಂ ಯೈರ್ ವಯಂ ಪ್ರತಿಬೋಧಿತಾ ಧರ್ಮಜ್ಞಾಃ ಕಷ್ಟವಾಕ್ತಾಮಃ ಕೋವೋ ಕೋ ವರಃ ಅಪ್ರದೀಯತಾಂ. ನೀವು ನಮಗೆ ಶರೀರವನ್ನು, ನಾವು ನಿಮಗೆ ಶರೀರ ಮಾತ್ರ ಕೊಟ್ಟದ್ದು, ನೀವು ನಮಗೆ ಜ್ಞಾನ ಕೊಟ್ಟ ಪಿತೃಗಳಾದರೆ ನಿಮಗೆ ಈ ಉಪಕಾರ ಮಾಡಿದ್ದಕ್ಕೆ ಏನು ನಾನು ಉಪಕಾರ ಮಾಡಬೇಕು ಹೇಳಿ ಅಂತ ದೇವತೆಗಳು ಪಿತೃದೇವತೆಗಳನ್ನ ಕೇಳಿದಾಗ ಅವರು ಏನು ಕೇಳಲಿಲ್ಲ. ಅವಾಗ ಹೇಳ್ತಾ ಇದ್ದಾರೆ, ನಿಮ್ಮನ್ನು ಎಲ್ಲರೂ ಕೂಡ ಶ್ರಾದ್ದದಿಂದ ಸತ್ಕಾರ ಮಾಡಲಿ, ಇದು ದೇವತೆಗಳಾದ ನಮ್ಮ ಶಾಸನ ಅಂತ ದೇವತೆಗಳು ಶಾಸನ ಮಾಡುತ್ತಾ ಇದ್ದಾರೆ. ಯೋ ಅನಿಷ್ಟವಾದ ಪಿತೃವನ್ನು ಶ್ರಾದ್ದೈಹಿ ಕ್ರಿಯಾ ಕಾಶ್ಚಿತ್ ಕರಿಷ್ಯತಿ, ಯಾರಾದರೆ ಅದು ಶುಭ ಕರ್ಮ ಆಗಲಿ ಯಾವ ಕರ್ಮವೇ ಆಗಲಿ ಪಿತೃಗಳನ್ನ ಶ್ರಾದ್ದದಿಂದ ಆರಾಧನೆ ಮಾಡದೇ ಯಾವುದೇ ಕರ್ಮ ಮಾಡಿದರೂ ಕೂಡ ರಾಕ್ಷಸಾಹ ದಾನವಾಹ ನಾಗಾಹ ಫಲಂ ಪ್ರಾಪ್ತಂತಿ ತತ್ಸತತ್. ಅವರು ಮಾಡಿದ ಎಲ್ಲಾ ಕರ್ಮವನ್ನ ರಾಕ್ಷಸರು ದಾನವರು ನಾಗರು ಎಲ್ಲರೂ ಹೊತ್ತುಕೊಂಡು ಹೋಗಿಬಿಡುತ್ತಾರೆ ಪಿತೃಗಳ ಶ್ರಾದ್ದ ಮಾಡದಿದ್ದಾರೆ. ಅದಕ್ಕೆ ಮದುವೆಯಲ್ಲಿ ಕೂಡ ನಾಂದಿ ಶ್ರಾದ್ದ ಅಂತ ಬಂತು. ಯದ್ಯಪಿ ನಾಂದಿ ಶ್ರಾದ್ದ ಅಂದರೆ ಮಾಡುವ ಕ್ರಮ, ಮದುವೆಗೆ ಮೊದಲು ಅವತ್ತಿನ ದಿವಸ ಅಲ್ಲ, ಏನು ದೇವರ ಸಮಾರಾಧನ ಅಂತ ಮಾಡುತ್ತಾರೆ. ಯದ್ಯಪಿ ಅವತ್ತು ಮಾಡಬೇಕಾಗಿದ್ದು ನಾಂದಿ ಶ್ರಾದ್ದ, ನಾಂದಿ ಶ್ರಾದ್ದ ಮಾಡಿ ದೇವರ ಪೂಜಾ ಮಾಡಿಕೊಂಡು ಬ್ರಾಹ್ಮಣರು ಊಟ ಮಾಡಿಸಬೇಕು, ಶ್ರಾದ್ದವೇ ಮಾಡಬೇಕು ಅಂತ ಹೇಳುತ್ತಾರೆ. ಇದನ್ನ ರಾಮಾಯಣದಲ್ಲಿ ಬರುತ್ತೆ. ರಾಮಾಯಣದಲ್ಲಿ ಇನ್ನೇನು ನಿಶ್ಚಯ, ರಾಮಚಂದ್ರ ಧನುಸ್ಸನ್ನ ಮುರಿದ ಮೇಲೆ ದಶರಥ ಮಹಾರಾಜನ ತರಿಸ್ತಾನೆ ಜನಕ ಮಹಾರಾಜ, ನಿಶ್ಚಯ ಆಗುತ್ತೆ. ಇನ್ನ ಮೂರು ಜನಕ್ಕೂ ಸೇರಿ ನಿಶ್ಚಯ ಮಾಡುತ್ತಾರೆ. ನಿಶ್ಚಯ ಮಾಡಿದ ಮೇಲೆ ಇತ್ತ ದಶರಥ ಮಹಾರಾಜ ಅತ್ತ ಜನಕ ಮಹಾರಾಜ ಇಬ್ಬರು ಕೂಡ ನಾಂದಿ ಶ್ರಾದ್ದವನ್ನ ಮಾಡಿದರು ಅಂತ ಚೆನ್ನಾಗಿ ಸ್ಪಷ್ಟ ಪ್ರಮಾಣ ವಾಕ್ಯಗಳಿವೆ. ಆದರೆ ನಮ್ಮವರು ಏನ್ ಮಾಡುತ್ತಾರೆ ಅಂದ್ರೆ ಶ್ರಾದ್ದ ಮಾಡುವ ಚಾಲ್ತಿ ನಮ್ಮಲ್ಲಿ ಬರಲಿಲ್ಲ, ಪಿಂಡ ಪ್ರದಾನ ಪೂರ್ವಕ ಮಾಡುವ ಚಾಲ್ತಿ ಇಲ್ಲ. ಅದಕ್ಕೆ ಶುಭ ಕರ್ಮದಲ್ಲಿ ಪಿಂಡ ಪ್ರದಾನ ಯಾಕೆ ಅಂತ ಬಂದಿಲ್ಲೋ ಏನೋ ಗೊತ್ತಿಲ್ಲ. ಆದ್ರೆ ಒಟ್ಟಾರೆ ಏನು ಮಾಡುತ್ತಾರೆ, ಕಲಶದಲ್ಲಿ ಪಿತೃಗಳನ್ನ ಚಿಂತನೆ ಮಾಡಿಬಿಟ್ಟು ನಂತರ ಬ್ರಾಹ್ಮಣ ಭೋಜನ ಪರ್ಯಾಪ್ತಂ, ಊಟಕ್ಕೆ ಸಮಾನವಾದಷ್ಟು, ಎಲ್ಲ ಅಷ್ಟಿರಲ್ಲ, ಚೂರ ಅಕ್ಕಿ ಒಂದು ತೆಂಗಿನಕಾಯಿ ಇಟ್ಟು ಒಂದು 10 ರೂಪಾಯಿ ಇಟ್ಟು ಕೃಷ್ಣ ಅರ್ಪಣ ಅಂತ ಯಾರು ಬಿಟ್ಟು ಕೊಟ್ಟು ಬಿಡುತ್ತಾರೆ. ಇದು ಸರಿಯಾದ ಸಾಧ್ಯ ರೀತಿಯಲ್ಲ, ಸರಿಯಾಗಿ ಮಾಡಬೇಕು. ಈ ರೀತಿಯಲ್ಲಿ ನಮ್ಮಲ್ಲಿ ಚಾಲ್ತಿ ತಪ್ಪಿ ಹೋಗಿದೆ ಕೆಲವೆಲ್ಲ, ಅದಕ್ಕೆ ದೊಡ್ಡ ಒಂದು ಮುಸುಕು ಹಾಕ್ತಾರೆ ಸಂಪ್ರದಾಯ ಅಂತ. ಇದೆಲ್ಲ ತಪ್ಪಾದ್ದು, ಸರಿ ಮಾಡಬೇಕಾದ ನಾಥ ಯಾರು ಬರ್ತಾರೋ ಗೊತ್ತಿಲ್ಲ. ಒಟ್ಟಾರೆ ಇದಂತ ತುಂಬಾ ಹರಿದು ಬಂದಿದೆ. ಅದರಲ್ಲಿ ಪ್ರಧಾನವಾದ ಎಷ್ಟು ಧರ್ಮಲೋಪ ಆಗ್ತಾ ಇದೆ ಅಂದ್ರೆ, ನಮ್ಮಲ್ಲಿ ನಾವೊಮ್ಮೆ ಹೇಳಿದ್ದೆ, ಎಲ್ಲರೂ ಕೂಡ ಕನ್ಯಾ ವಿವಾಹ ಮಾಡಿಕೊಳ್ಳಲೇಬೇಕು, ಕನ್ಯಾ ವಿವಾಹವನ್ನೇ ಮಾಡಿಕೋಬೇಕು. ಕನ್ಯಾ ವಿವಾಹ ಮಾಡಿಕೊಳ್ಳದಿದ್ದರೆ ವಿವಾಹ ಮಾಡಿಕೊಂಡವ ಅವರ ಮಕ್ಕಳು ಎಲ್ಲರೂ ಕೂಡ ವೇದಾಧಿಕಾರದಿಂದ ಭ್ರಷ್ಟರಾಗ್ತಾರೆ. ಇದು ಎರಡು ಮಾತಿಲ್ಲ, ಸ್ಪಷ್ಟವಾದ ಮಾತು. ವೃಷಣೀಪತಿತ್ವ ಬರುತ್ತವರಿಗೆ, ಕನ್ಯಾ ಅಲ್ಲದ ಹುಡುಗಿಯನ್ನ ಮಾಡಿಕೊಂಡ್ರೆ ಆ ಹುಡುಗಿಯನ್ನ ವೃಷಲಿ ಅಂತ ಕರೀತಾರೆ. ವೃಷಲೀಪತಿತ್ವ ಬಂದರೆ ಆಚರಣೆ ಮಾಡಲಿಕ್ಕೂ ಅಧಿಕಾರ ಇರಲ್ಲ. ಮತ್ತೆ ಗತಿ ಏನು, ಇದನ್ನು ಯಾರೂ ಎಲ್ಲಿ ತಿಳಿಸ್ತಾ ಇಲ್ಲ, ಪಬ್ಲಿಕ್ ಆಗಿ ತಿಳಿಸಿ ಹೀಗೆ ಮಾಡಿಕೊಳ್ಳಿ ಅಂತ. ಅಂದರೆ ಕನ್ಯೆಯನ್ನೇ ಮಾಡಿಕೊಳ್ಳಿಕ್ಕೆ ಇವಾಗ ಆಗಲ್ಲ, ದೇಶ ಕಾಲೋಚಿತವಾಗಿ ಪರಿಸ್ಥಿತಿಗಳಲ್ಲಿ ಆಗ್ತಾ ಇಲ್ಲ. ಒಂದು ವೇಳೆ ಹಾಗಲ್ಲದೆ ಕನ್ಯೆ ಅಲ್ಲದೆ ದೊಡ್ಡವರಾದ ಹುಡುಗಿಯರನ್ನ ಮದುವೆ ಮಾಡಿಕೊಳ್ಳುವುದಾದರೆ ಕೆಲವೆಲ್ಲ ಪ್ರಾಯಶ್ಚಿತ್ತಗಳಿವೆ, ಆ ಪ್ರಾಯಶ್ಚಿತ್ತಗಳು ಮಾಡಿಕೊಂಡ್ರೇನೆ ಅಧಿಕಾರ ಬರುತ್ತೆ ಅಂತ ತಂದೆ ತಾಯಿಗಳಿಗೆ ತಿಳಿಸಿಕೊಡಬೇಕು. ತಿಳಿಸಿಕೊಟ್ಟು ಆ ಸಂಪ್ರದಾಯ ಹಾಕಬೇಕು. ಇಲ್ಲದಿದ್ದರೆ ದೊಡ್ಡವರು ತಮ್ಮ ಮಕ್ಕಳಿಗೆ ಮದುವೆ ಮಾಡಿಸುವಾಗ ಈ ತರ ಮಾಡಿಸದಿದ್ದರೆ ಆ ಹುಡುಗನೇ ಮತ್ತು ದೊಡ್ಡವರು ಹೋದಾಗ ಶ್ರಾದ್ದ ಮಾಡಬೇಕಾಗುತ್ತೆ ಅಲ್ವಾ? ಯಾವ ಹುಡುಗನಿಗೆ ಮದುವೆ ಮಾಡಿದ್ರೋ ಆ ಹುಡುಗ ಕನ್ಯೆ ಎಲ್ಲರ ಹುಡುಗಿಯನ್ನ ಮದುವೆ ಮಾಡಿಕೊಂಡದ್ದಕ್ಕಾಗಿ ತನ್ನ ಬ್ರಾಹ್ಮಣ್ಯವೇ ಕಳೆದುಕೊಂಡು ಕೂತಿರ್ತಾನೆ, ಏನೂ ಗೊತ್ತಿರಲ್ಲ. ಅಂಥ ಕಾಲಕ್ಕೆ ಆ ಹುಡುಗನೇ ಇವರು ಹೋದಾಗ ಶ್ರಾದ್ದ ಮಾಡಬೇಕು. ಮತ್ತೆ ಆ ಶ್ರಾದ್ದ ಸೇರುತ್ತೋ ಅಂಥವರು ಪುಣ್ಯ ಪ್ರದಾನ ಮಾಡಿದರೆ ಇವರ ಪುಣ್ಯದಿಂದ ಮೇಲೆ ಕೊಗೋರು ಒಂದು ಕಡೆ ಬಂದ್ಬಿಡ್ತಾರೆ. ಆದ್ದರಿಂದ ಸರಿಯಾದ ಕ್ರಮ ಅಂದರೆ ಪ್ರಾಯಶ್ಚಿತ್ತಾದಿಗಳನ್ನು ಸರಿಯಾಗಿ ಮಾಡಿಕೊಳ್ಳಬೇಕು. ಅಥವಾ ಅವಾಗಿಲ್ಲ, ಇವಾಗಾದರೂ ಮಾಡಿಕೊಳ್ಳಬಹುದಾ? ಅದಕ್ಕೂ ತುಂಬಾ ವಿಧಾನಗಳಿವೆ. ಆ ರೀತಿಯಾಗಿ ಎಲ್ಲಾ ಪ್ರಾಯಶ್ಚಿತ್ತಗಳನ್ನು ತಿಳ್ಕೊಂಡು ಮಾಡಿದರೇನೆ ಇಷ್ಟರವರೆಗೂ ನಾವು ಮಾಡಿದ ಸಾಧನೆ ಆದರೂ ಉಳಿಯುತ್ತೆ, ನಮ್ಮವರು ಉಳಿತಾರೆ. ಇದೆಲ್ಲ ಮಿನಿಮಮ್ ನಮಗೆ ಗೊತ್ತಾಗಬೇಕಾದ ವಿಷಯಗಳು. ಆದರೆ ಬೆಕ್ಕಿನ ಕುತ್ತಿಗೆಯಲ್ಲಿ ಗಂಟೆ ಕಟ್ಟೋರು ಯಾರು ಅಂತ ಯಾರು ಮುಂದಾಗಲ್ಲ. ಯಾಕಪ್ಪ ನಮಗಾಕೆ ಇದು ಪಬ್ಲಿಕ್ ಆಗಿ ಹೇಳಿದರೆ ಅಯ್ಯೋ ಆಚಾರ್ಯ ಹೀಗೆ ಹೇಳಿದ್ರು ಅಂತ ನಮ್ಮ ತಲೆ ಮೇಲೆ ಕಲ್ಲುವರುತ್ತೆ. ಯಾಕ್ ಬೇಕಾಗಿತ್ತು, ಏನು ಬೇಕಾದ್ರೂ ಮಾಡಿಕೊಳ್ಳಿ ಅಂತ ಹೋಗ್ಬಿಡ್ತಾ ಇರ್ತೇವೆ ಅಲ್ವಾ? ಹೇಳಿದ್ರೆ ಹೊರತು ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಆದ್ದರಿಂದ ಎಲ್ಲ ಕೆಲವು ಕೆಲವು ವಿಷಯಗಳೆಲ್ಲ ಅದಕ್ಕೆ ಉತ್ತರ ಕೊಡೋದೇನು, ಚಾಲ್ತಿ ಬರಲಿಲ್ಲ ನಮ್ಮಲ್ಲಿ ಅಂತ ಅದೊಂದು ಉತ್ತರ ಇದೆ. ಹೆಸರು ಇರಬಾರ್ದು ಅದನ್ನು ಸಂಪ್ರದಾಯ ಅಂತ ಅಡ್ಡ ಹೆಸರಿಟ್ಟಿದ್ದಾರೆ. ಯದ್ಯಪಿ ಮಾಡಬೇಕಾದ ಸಂಪ್ರದಾಯ ಮಾಡಿದ್ದಾರೆ ತುಂಬಾ ಜನ, ಅದು ಬಿಟ್ಟದ್ದೊಂದು ಸಂಪ್ರದಾಯ ಆಯಿತು, ಅದಕ್ಕೊಂದು ಚಾಲ್ತಿ ಇಲ್ಲ ಅಂತ ಹೆಸರಿಟ್ಟದ್ದು. ಸತ್ಯವೂ ಅಲ್ಲ, ನೀವೇ ನೋಡಿ. ಯಾರಾದರೂ ಒಪ್ಪಬೇಕಾದ ವಿಷಯಗಳು ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರಾದರೆ ಶ್ರಾದ್ದದಿಂದ ಪಿತೃಗಳನ್ನ ಯಜ್ಞ ಮಾಡೋದಿಲ್ಲವೋ ಯಾವ ಕರ್ಮವನ್ನು ಮಾಡುತ್ತಾರೋ ಆ ಕರ್ಮ ನಷ್ಟವಾಗಿ ಬಿಡುತ್ತೆ. ಇನ್ನ ಹೇಳುತ್ತಾರೆ ಆ ಶ್ರಾದ್ದದಿಂದ ಶ್ರಾದ್ದೈಹಿ ಆಪ್ಯಾಯಿತಾಶ್ಚೈವ ಪಿತರ ಸ್ವಮವ್ಯಯಂ ಆಪ್ಯಾಯಮಾನಃ ಯುಷ್ಮಾಭಿಃ ವರ್ಧಯಿಷ್ಯಂತಿ ನಿತ್ಯದಾ. ನೀವು ವಿಶೇಷವಾಗಿ ಶ್ರಾದ್ದದಿಂದ ತೃಪ್ತಿಯಾಗಿ ಚಂದ್ರನನ್ನು ವೃದ್ಧಿ ಮಾಡುತ್ತೀರಾ? ಚಂದ್ರ ಇಡೀ ಜಗತ್ತನ್ನು ವೃದ್ಧಿ ಮಾಡುತ್ತಾನೆ. ಆದ್ದರಿಂದ ಯಾರಾದರೆ ಶ್ರಾದ್ದ ಮಾಡುತ್ತಾರೋ ಅವರ ಪಿತೃಗಳ ಮೂಲಕ ಚಂದ್ರನ ಮೂಲಕ ಇಡೀ ಜಗತ್ತಿಗೆ ಒಳ್ಳೆಯದನ್ನು ಮಾಡಿದಂತಾಗುತ್ತೆ. ಇನ್ನ ಮುಂದೆ ಹೇಳುತ್ತಾ ಇದ್ದಾರೆ, ಅಪ್ಪ ಅಮ್ಮ ಹೋದ ದಿವಸ ಕಾಲಶ್ರಾದ್ದ ಅಂತೇನು ಮಾಡುತ್ತಾರೆ, ಅದಲ್ಲದೆ ಪುಷ್ಟಿ ಶ್ರಾದ್ದಗಳು ಅಂತ ಬರ್ತಾ ಇವೆ. ನನಗಿದು ಬೇಕು, ಅದು ಬೇಕು, ಆ ಕೆಲಸ ಆಗ್ಬೇಕು, ಈ ಕೆಲಸ ಆಗ್ಬೇಕು ಅಂತ ಇದ್ರೆ ಅದಕ್ಕಾಗಿಯೂ ಶ್ರಾದ್ದ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ತೀರ್ಥ ಶ್ರಾದ್ದಗಳು ಗೊತ್ತು, ಅದಕ್ಕೆ ತಿಥಿ ಇಲ್ಲ, ಯಾವುದೂ ಇಲ್ಲ. ಆದರೆ ತೀರ್ಥ ಶ್ರಾದ್ದಗಳಲ್ಲದೆ ನಿತ್ಯ ಶ್ರಾದ್ದಗಳಲ್ಲದೆ ನೈಮಿತ್ತಿಕ ಶ್ರಾದ್ದಗಳಲ್ಲಿ ಈ ಪುಷ್ಟಿ ಕಾಮನೆಗಾಗಿ ಮಾಡತಕ್ಕಂಥದ್ದು ಅಂದರೆ ತುಂಬಾ ತೊಂದರೆಗಳಿವೆ ಅಂತಹ ಕಾಲಕ್ಕೆ ಅದು ತುಂಬಾ ಪ್ರಮಾಣಗಳಿವೆ. ತೊಂದರೆಗಳು ಮನೆಯಲ್ಲಿದ್ದಾಗ ಪಿತೃಗಳು ಉದ್ದೇಶ ಶ್ರಾದ್ದ ಮಾಡಿದರೆ ಆ ತೊಂದರೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಶ್ರಾದ್ದೇ ಏಷ ಪ್ರದಾಶ್ಯಂತಿ ಸ್ತ್ರೀನ್ ಪಿಂಡಾನ್ ನಾಮ ಗೋತ್ರತಃ ಸರ್ವತ್ರ ವರ್ತಮಾನಾನ್ ಸ್ಥಾನ್ ಪಿತರ ಸಪಿತಾಮಹಾನ್ ಭಾವಯಿಷ್ಯಂ ಶ್ರಾದ್ದದಾನೇನ ತರ್ಪಿತ. ಒಳ್ಳೆ ಮೂರು ಪಿಂಡಗಳನ್ನ ನಾಮ ಗೋತ್ರಾದಿಗಳಿಂದ ಯಾರು ಕೊಡುತ್ತಾರೋ ಅದರಿಂದ ಪಿತೃದೇವತೆಗಳು ತೃಪ್ತರಾಗಿ ಅವರ ತಂದೆ ತಾಯಿಗಳು ಎಲ್ಲರೂ ಎಲ್ಲೆಲ್ಲಿರ್ತಾರೋ ಅಲ್ಲಿಗೆ ಹೋಗಿ ಅವರಿಗೆ ತಲುಪಿಸ್ತಾರೆ. ಸರಿ, ಇಷ್ಟೆಲ್ಲ ಹೇಳಿದ ಮೇಲೆ ಪುನಃ ಕೇಳುತ್ತಾ ಇದ್ದಾರೆ, ಪಿತೃಗಳ ಕಿಯಂತೋ ವೈ ಪಿತೃಗಣ ಕಸ್ಮಿನ್ ಲೋಕೆ ಪ್ರತಿಷ್ಠಿತ. ಪಿತೃಗಣಗಳು ಎಷ್ಟಿವೆ, ಅವು ಯಾವ ಯಾವ ಲೋಕದಲ್ಲಿವೆ ಅಂತ ಹೇಳಿದಾಗ ಹೇಳುತ್ತಾರೆ, ಸಪ್ತೈತೆ ಯಜತಾಂ ಶ್ರೇಷ್ಠ ಸ್ವರ್ಗೇ ಪಿತೃಗಣ ಸ್ಮೃತ. ಏಳಿವೆಯಪ್ಪ ಪಿತೃಗಣಗಳು, ಸ್ವರ್ಗದಲ್ಲಿವೆ. ಚತ್ವಾರೋ ಮೂರ್ತಿಮಂತಶ್ಚ ತಯಸ್ತೇಷಾಂ ಅಮೂರ್ತಯ. ಅದರಲ್ಲಿ ನಾಲ್ಕು ಗಣಗಳು ಕಾಣಿಸುವ ದೇಹ ಇರುವಂಥವು. ಮೂರು ಗಣಗಳು ಕಾಣಿಸುವ ದೇಹ ಇಲ್ಲ, ದೇಹವೇ ಇಲ್ಲ ಅಂತಲ್ಲ, ದೇಹವಿದೆ ಕಾಣಿಸುವಂತ ದೇಹವಿಲ್ಲ ಅವುಗಳಿಗೆ. ಯಾವ ಯಾವ ಪಿತೃಗಣಗಳ ಹೆಸರೇನು ಅಂದರೆ ಅಲ್ಲಿ ಹೇಳ್ತಾ ಇದ್ದಾರೆ, ಸುಕಾಲ ಆಂಗೀರಸ ಸುಸ್ವಧ ಸೋಮಪ ಅಂತ ನಾಲ್ಕು ಸಾಕಾರ ಪಿತೃಗಣಗಳು. ವೈರಾಜ ಅಗ್ನಿಶ್ವಾಸ್ತ ಬರಿಹಿಷದ ಅಂತ ಮೂರು ನಿರಾಕಾರ ಅಂದ್ರೆ ಕಾಣದೇ ಇರುವಂತಹ ಆಕಾರ ಇರುವ ಪಿತೃಗಣಗಳು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ವಿಶೇಷವಾಗಿ ಈ ದಕ್ಷಿಣ ಕನ್ನಡದಲ್ಲಿ ಒಂದು ಕ್ರಮ ಬಂದಿದೆ. ಶ್ರಾದ್ದ ಗಮನಿಸಿ, ನಾವು ಪಾದ್ಯ ಕೊಟ್ಟ ಮೇಲೆ ಅರ್ಘ್ಯ ಕೊಡಬೇಕಾಗುತ್ತೆ. ಪಾದ್ಯ ಕೊಟ್ಟ ಮೇಲೆ ಅರ್ಘ್ಯ ಕೊಡಲಿಕ್ಕೆ ಮೊದಲು ಪವಿತ್ರ ಒಂದು ಬದಲಾವಣೆ ಮಾಡುತ್ತೇವೆ. ಪಾದ ತೊಳೆದದ್ದಕ್ಕಾಗಿ ಪವಿತ್ರ ಬಿಚ್ಚಿ ದೇವಮಂಡಲೇ ನಿಕ್ಷಿಪೇತಂತ ದೇವಮಂಡಲದಲ್ಲಿಟ್ಟು ನಂತರ ಆಚಮನ ಮಾಡಿ ಇನ್ನೊಂದು ಪವಿತ್ರ ಹಾಕೊಂಡ ಮೇಲೆ ದಿಗ್ಬಂಧನ ಮಾಡುತ್ತೇವೆ. ಪ್ರಾಚ್ಯಾದಿ ದಿಗ್ಬಂಧನಾಖ್ಯಂ ಕರ್ಮ ಕರಿಷ್ಯ ಅಂತ ಎಳ್ಳನ್ನ ತಗೊಂಡು ಆಗ್ನೇಯದಿಂದ ಎಲ್ಲ ಅಪಸವ್ಯವಾಗಿ ವಿಕಿರ ಮಾಡಿ ಹತ್ತೇವಲ್ಲ ಅಂಥ ಕಾಲಕ್ಕೆ ಅಲ್ಲಿ ಹೇಳುತ್ತಾರೆ. ಅದಕ್ಕಿಂತ ಮೊದಲು ಅವರು ಮಾಡುವುದು ಸವ್ಯದಿಂದ ಒಂದು ಕೆಲಸ ಮಾಡುತ್ತಾರೆ. ಸವ್ಯದಿಂದ ಕೈಯಲ್ಲಿ ಅಕ್ಕಿ ಇಟ್ಟುಕೊಂಡು ನಾಲ್ಕು ಪ್ರದಕ್ಷಿಣಾಕಾರವಾಗಿ ನಾಲ್ಕು ದಿಕ್ಕಿಗೂ ಅಕ್ಕಿ ಕಾಳನ್ನು ಹಾಕ್ತಾರೆ. ಯಾರ್ಯಾರದ್ದು ಈ ಪಿತೃಗಳ ಹೆಸರನ್ನ ಇಟ್ಟುಕೊಂಡು ಹೇಳುತ್ತಾರೆ. ಅಗ್ನಿಶ್ವಾತ್ತಾ ಪ್ರಾಚೀಂ ರಕ್ಷಂತು ಮೇ ದಿಶಂ, ಬರಿಹಿಷದಃ ಯಾಂ ಯಾಂ ರಕ್ಷಂತು ಮೇ ದಿಶಂ, ಆಜ್ಯಪಾಹ ಸೋಮಪಾಹ ಅಂತ ಈ ನಾಲ್ಕು ಪಿತೃಗಣಗಳನ್ನ ಸ್ಮರಣೆ ಮಾಡಿ ನೀವು ರಕ್ಷಣೆ ಮಾಡಿ ಅಂತ ಅವರನ್ನ ಕರೆದು ಅವರನ್ನ ವಿಶೇಷವಾಗಿ ಆವಾಹನ ಮಾಡುತ್ತಾರೆ. ಆ ಕ್ರಮ ಅಲ್ಲಿದೆ. ನಮ್ಮಲ್ಲಿ ಪಿತೃಗಣಗಳನ್ನ ಚಿಂತನೆ ಮಾಡುವುದು ಯಾಕೋ ಮಧ್ಯದಲ್ಲಿ ತಪ್ಪಿದೆ ಅಂತ ಕಾಣ್ತಾ ಇದೆ. ಯಾಕಂದ್ರೆ ಎಲ್ಲೆಲ್ಲಿ ಋಷಿಮುನಿಗಳಿದ್ರೂ ಕೂಡ ಅವರವರು ಯಾರೂ ಈ ಸಂಪ್ರದಾಯಗಳನ್ನು ಬಿಟ್ಟಿಲ್ಲ, ಸೇರಿಸಿಕೊಂಡ್ರೆ ಅಡ್ಡಿ ಇಲ್ಲ. ಒಳ್ಳೆ ವಿಚಾರವೇ ಅದು. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಪಿತೃಗಳೆಲ್ಲ ಇದ್ದಾರೆ, ಪಿತೃಗಳು ಎಲ್ಲೆಲ್ಲಿ ಏನೇನಾಗಿದ್ದಾರೆ ಇವೆಲ್ಲವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಇವರೆಲ್ಲ ಸೋಮನನ್ನ ವೃದ್ಧಿಗೊಳಿಸುವಂತವರನ್ನ ಸೋಮಪರು ಅಂತ ಕೇಳ್ತಾ ಇದ್ದಾರೆ. ಇನ್ನ ಸುಸ್ವಧರು ಅಂತ ಇದ್ದಾರೆ. ಅದರಲ್ಲಿ ಹೇಳ್ತಾ ಇದ್ದಾರೆ ಈ ಸೋಮಪರೆಂಬ ಪಿತೃಗಣ ಸೃಷ್ಟಿಯೇ ಮೊದಲನೆಯದು, ಮೊದಲು ಬಂದದ್ದೇ ಸೋಮಪರು. ಇನ್ನ ವೈರಾಜ ಪಿತೃಗಳು ಅಂತ ಇದ್ದಾರೆ, ಅವರೆಲ್ಲ ವೈರಾಜ ಲೋಕಗಳು ಅಂತ ಇವೆ. ಆ ವೈರಾಜ ಲೋಕಗಳಲ್ಲಿ ವೈರಾಜ ನಾಮಕ ಪಿತೃಗಳೆಲ್ಲ ನಿಂತಿದ್ದಾರೆ ಅಂತ ಹೇಳ್ತಾರೆ. ಆ ವೈರಾಜ ಪಿತೃಗಳಿಗೆ ಒಬ್ಬ ಮಾನಸ ಕನ್ಯಾ ಹುಟ್ಟಿದರಂತೆ. ಮಾನಸ ಕನ್ಯೆಯ ಹೆಸರು ಮೇನಾ ಅಂತ. ಆ ಮೇನಾ ಹಿಮವಂತನ ಪತ್ನಿ ಆಗ್ತಾ ಇದ್ದಾಳೆ. ಹಿಮವಂತನ ಪತ್ನಿಯೇ ಪಿತೃಗಳ ಪುತ್ರಿಯಾದ ಮೇನಾ. ಮೈನಾಕ ಮೇನೆಯ ಮಗ, ನಂತರ ಮೈನಾಕನ ಮಗ ಕ್ರೌಂಚ. ನಂತರ ಇಲ್ಲಿ ಹೇಳುತ್ತಾರೆ ಹಿಮವಂತನಿಂದ ಮೇನೆಯ ಮಕ್ಕಳು ಅಂದರೆ ಮೂರು ಜನ ಹುಟ್ಟಿದರು. ಅಪರ್ಣ, ಏಕಪರ್ಣ, ಏಕಪಾಟಲ ಅಂತ. ಮೂವರು ಕೂಡ ಅದ್ಭುತವಾದ ಘೋರವಾದ ತಪಸ್ಸನ್ನ ಮಾಡಲಿಕ್ಕೆ ಶುರು ಮಾಡುತ್ತಾ ಇದ್ದಾರೆ. ಅದರಲ್ಲಿ ಏಕಪರ್ಣ ಅಂದ್ರೆ ದಿನಾಗ್ಲೂ ಒಂದೊಂದೇ ಎಲೆಯನ್ನು ತಿಂದು ತಪಸ್ಸು ಮಾಡೋದು. ಏಕಪಾಟಲ ಅಂದರೆ ದಿನಾಗ್ಲೂ ಒಂದೊಂದೇ ಪುಷ್ಪವನ್ನು ಸ್ವೀಕಾರ ಮಾಡಿ, ಪಾಟಲಿ ಪುಷ್ಪವನ್ನು ಸ್ವೀಕಾರ ಮಾಡಿ ತಪಸ್ಸು ಮಾಡುತ್ತಾ ಇದ್ದು. ಅಪರ್ಣ ನಿರಾಹಾರಳಾಗಿಯೇ ಮಾಡುವಾಗ ತಾಯಿ ಚೂರು ದುಃಖಪಟ್ಟು ಕೇಳಿದ್ಲಂತೆ, ಯಾಕೆ ಉಪವಾಸ ಮಾಡುತ್ತಾ ಇದೀಯಾ? ಹೀಗೆ ಮಾಡಬೇಡ, ಉಪವಾಸ ಮಾಡಬೇಡ ಅಂತ ಹೇಳಿದ್ದಕ್ಕೆ ಉಮಾ ಅಂತಾಯಿತು. ಹೇಳ್ತಾರೆ ಸಾ ತಥೋಕ್ತ ತಯಾ ಮಾತ್ರ ದೇವಿ ದುಶ್ಚರ ಚಾರಿಣಿ ಉಮೇತ್ಯೇವಾಭವತ್. ಉಮಾ ಅಂತ ಹೇಳಿದ ಕೂಡಲೇ ಉಮಾ ಅಂತ ಹೆಸರಾಯ್ತಂತ ಆಕೆಗೆ. ಕ್ಷಾತ ತಿಶು ಲೋಕೇಶು ಸುಂದರಿ. ನಂತರ ಅವರಲ್ಲಿ ವಿಶೇಷವಾಗಿ ಒಬ್ಬೊಬ್ಬರ ಹೆಂಡತಿಯರಾಗ್ತಾ ಇದ್ದಾರೆ. ಅಲ್ಲಿ ಮಹಾದೇವನನ್ನ ಮದುವೆಯಾದವಳೆ ಅಪರ್ಣ ಅಥವಾ ಉಮಾ ಅಂತ ಹೇಳ್ತಾ ಇದ್ದಾರೆ. ಏಕಪರ್ಣ ಅತಿತ ದೇವರ ಋಷಿಗಳ ಪತ್ನಿ ಆಗ್ತಾ ಇದ್ದಾರೆ. ಏಕಪಾಟಲ ಜೈಗೀಶವ್ಯರ ಪತ್ನಿ ಆಗ್ತಾ ಇದ್ದಾರೆ ಅಂತ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇವರ ಸರ್ವವಾಗಿ ಸೋಮ ಪದಗಳು ಎಂಬ ಲೋಕಗಳಿವೆ. ಅಲ್ಲಿ ಇವರೆಲ್ಲರೂ ಕೂಡ ವಿಶೇಷವಾಗಿ ಪಿತೃಗಣಗಳು ಸೇರ್ತಾ ಇದ್ದಾರೆ. ಇನ್ನ ಇವರನ್ನ ದೇವತೆಗಳೇ ಆರಾಧನೆ ಮಾಡುತ್ತಾರೆ. ಸೋಮಪರನ್ನ ದೇವತೆಗಳೇ ಆರಾಧನೆ ಮಾಡುತ್ತಾರೆ. ಇನ್ನು ಎರಡು ಅಗ್ನಿಶ್ವಾತ್ತಾಹ ಅಂತ ಕರೀತಾ ಇದ್ದಾರೆ. ಅಗ್ನಿಶ್ವಾತ್ತರು ಅವರೆಲ್ಲರೂ ಕೂಡ ವಿಶೇಷವಾದ ತೇಜಸ್ವಿಗಳಯ್ಯ. ಅವರ ಮಗಳೇ ಅಚ್ಚೋದ ಎಂಬ ಮಾನಸ ಪುತ್ರಿ ಅಂತ ಹೇಳುತ್ತಾರೆ. ಸರಿ, ಆ ಅಚ್ಚೋದ ಏನು ಮಾಡುತ್ತಾ ಇದ್ದಾರೆ ಅಂದರೆ, ಅವ ಪಿತೃದೇವತೆಗಳು ಇವರು ಮೂರ್ತರಲ್ಲ, ಅಂದರೆ ಒಂದು ಶರೀರ ಕಾಣತಾ ಇಲ್ಲ, ಮೂರ್ತಿಮಂತವಾದ ಶರೀರ ಇಲ್ಲ. ಅದಕ್ಕೆ ಆ ಹುಡುಗಿ ಹುಟ್ಟಿದ ಕೂಡಲೇ ನಮ್ಮ ತಂದೆ ಯಾರು 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 ಅಂತ ಹುಡುಕ್ತಾ ನೋಡಿ, ಇನ್ನ ಮುಂದೆ ಅಂತರಿಕ್ಷದಲ್ಲಿ ಅದ್ರಿಕಾ ಅಂತ ಒಂದು ಅಪ್ಸರಸಾ ಸ್ತ್ರೀಯಿಂದ ಕೂಡಿರ್ತಕ್ಕಂಥ ಅಮಾವಸು ಎಂಬ ವಸುವನ್ನು ನೋಡಿ ಇವರೇ ನನ್ನ ಅಪ್ಪನೇನೋ ಅಂತ ಅಂದುಕೊಂಡಂತೆ. ಅಪ್ಪನಲ್ಲದವರನ್ನ ಅಪ್ಪ ಅಂತ ಅಂದುಕೊಂಡದ್ದಕ್ಕೆ ಮೇಲಿಂದ ಕೆಳಗೆ ಬೀಳ್ತಾ ಇದ್ದಾಳೆ. ಆ ಬೀಳುವಾಗ ಈ ಸೂರ್ಯ ಕಿರಣಗಳ ಮಧ್ಯದಲ್ಲಿ ಧೂಳಿ ಎಳತಾ ಇರುತ್ತೆ, ಅದನ್ನ ತ್ರಸರೇಣು ಅಂತಾರೆ. ಅಂಥ ತ್ರಸರೇಣುವಿನಂತಿರುವ ವಿಮಾನಗಳು ನೋಡಿದ್ದಂತೆ, ಅಷ್ಟು ಸಣ್ಣ ವಿಮಾನಗಳು ಅದರಲ್ಲಿ ಕೂತಿರುವವರನ್ನ ಆಗ ಕಣ್ಣಿಗೆ ಬಿದ್ದರವರು ಅದ ನೋಡುತ್ತಾ ಇದ್ದಾರೆ. ಮೂರು ವಿಮಾನಗಳನ್ನು ನೋಡಿದ್ದಂತೆ ಅಲ್ಲಿ ತನ್ನ ಪಿತೃಗಳನ್ನು ನೋಡುತ್ತಾ ಇದ್ದಾರೆ. ಅತ್ಯಂತ ಸೂಕ್ಷ್ಮ ರೂಪದಲ್ಲಿದ್ದರವರು ಅದನ್ನು ನೋಡಿದ ಕೂಡಲೇ ತ್ರಾಯಧ್ವಂ ನಮ್ಮನ್ನು ಕಾಪಾಡಿ ಕಾಪಾಡಿ ಅಂತ ಹೇಳಿದಾಗ ಅವರು ಆರ್ತನಾದವನ್ನ ಕೇಳಿ ಮಾಹೈಷಿ ಎದರಬೇಡ ಅಂತ ಆಶೀರ್ವಾದ ಮಾಡಿ ನಿಲ್ಲಿಸಿದರು. ನಂತರ ತಾನು ಕೇಳಿಕೊಳ್ಳುತ್ತಾಳೆ, ತಪ್ಪಾಯಿತು, ನೀವಂತೂ ಗೊತ್ತಿಲ್ಲದೆ ಯಾರು ಅಪ್ಪ ಅಂತ ತಿಳಿದೆ. ಆದರೆ ಹೇಳ್ತಾರೆ, ಯೈ ಪ್ರಿಯಂತೇಹಿ ಕರ್ಣಾಣಿ ಶರೀರೈಹಿ ದಿವಿ ದೈವತೈಹಿ ಕೈರೈವ ತತ್ಕರ್ಮ ಫಲಂ ಪ್ರಾಪ್ನುವಂತೀಹ ದೇವತಾ. ಹೇಳ್ತಾರೆ, ದೇವತೆಗಳು ಯಾವ ಯಾವ ಶರೀರ ಧಾರಣೆ ಮಾಡಿಕೊಂಡು ಕರ್ಮವನ್ನ ಮಾಡುತ್ತಾರೋ ಆ ಶರೀರ ಧಾರಣೆ ಮಾಡಿಕೊಂಡೇ ಆ ಕರ್ಮದ ಫಲ ಉಣಬೇಕಾಗುತ್ತೆ. ಮನುಷ್ಯರಿಗೆ ಅವರು ಮಾಡಿದ ಫಲ ನಂತರ ಬರುತ್ತೆ, ದೇವತೆಗಳಿಗೆ ಸದ್ಯ ಫಲಂತಿ ಕರ್ಮಾಣಿ, ಆಗಾಗ ಫಲ ಕೊಟ್ಬಿಡುತ್ತೆ. ಆದ್ದರಿಂದ ಹೇಳ್ತಾ ಇದ್ದಾರೆ, ನೀನೀಗ ಮುಂದೆ ಭೂಲೋಕಕ್ಕೆ ಹೋಗಬೇಕಾಗ್ತಾ ಇದೆ. ಸರಿ, ಏನೇನಾಗುತ್ತೆ ಅಂದ್ರೆ ಹೇಳುತ್ತಾರೆ, ಮುಂದೆ ನೀನು ಪ್ರಯತ್ನ ಇದಂ ರಾಕ್ಷಸೇ ಫಲಂ, ಇನ್ನ ಈ ತಪಸ್ಸಿನ ಫಲವನ್ನ ಮುಂದೆ ನೀನು ಹೊಂದುತ್ತಾ ಇದ್ದೀಯ, ಮರಣಾಂತರದಲ್ಲಿ ಪಡೆಯುತ್ತೀಯ. ಹೇಳುತ್ತಾ ಇದ್ದಾರೆ, ಮಹಾತ್ಮನಾಗಿರತಕ್ಕಂಥ ಈ ವಸು ಏನಿದ್ದಾರಲ್ಲ ಇವರೆಲ್ಲ ಭೂಲೋಕಕ್ಕೆ ಬರುತ್ತಾರೆ. ಅಶ್ಚ ರಾಜ್ಞ ವಸೋಕನ್ಯಾ ತ್ವಮಪತ್ಯಂ ಭವಿಷ್ಯಸಿ, ಈ ಅಮಾವಸು ನಾಮಕ ವಸು ಭೂಲೋಕದಲ್ಲಿ ಅವತಾರ ಮಾಡಿದಾಗ ನೀನು ನಾನು ಈತನ ಮಗಳೇನು ಅಂದುಕೊಂಡಿದ್ದೀಯಲ್ಲ ಮಗಳಾಗಿ ಹುಟ್ಟಿಯ. ಅವನ ಮಗಳಾಗಿ ಹುಟ್ಟುವಂತ ನೀನು ವಿಶೇಷವಾದ ತಪಸ್ಸನ್ನ ಮಾಡುತ್ತೀಯ, ಅಷ್ಟೇ ಆದ ಮಹಾಜ್ಞಾನಿಯಾಗಿರತಕ್ಕಂಥ ಪುತ್ರ ನಿನಗಾಗತಾನೆ ಅಂತ ಹೇಳಿ ಕಳಿಸಿದ್ರು. ಆಕೆ ಯಾರೋ ಅಲ್ಲ, ಹೇಳ್ತಾ ಇದ್ದಾರೆ ಸತ್ಯವತೀ ದೇವಿ, ವೇದವ್ಯಾಸರಿಗೆ ತಾಯಿ ಎಂದು ಕರೆಸಿಕೊಂಡಂತ ಸತ್ಯವತಿ ದೇವಿ, ಆಕೆಯೇ ಅಚ್ಚೋದ ಎಂಬ ಪಿತೃದೇವತೆಗಳ ಮಾನಸ ಪುತ್ರಿ, ಆಕೆಯಿಂದಲೇ ವಿಶೇಷವಾದ ವಂಶ ಹರಿದು ಬಂತು. ಹೀಗೆ ಒಬ್ಬೊಬ್ಬ ಪಿತೃಗಳಿಂದ ಒಂದೊಂದು ವಂಶ ಹರಿದು ಬರಲಿಕ್ಕೆ ಕಾರಣವಾದಂಥ ಒಬ್ಬೊಬ್ಬ ಮಾನಸ ಕನ್ಯಾ ಬರ್ತಾ ಇದ್ದಾಳೆ. ನಂತರ ವೈಭ್ರಾಜರು ಅಂತ ಇದ್ದಾರೆ, ಆ ವೈಭ್ರಾಜ ಎಂಬ ಲೋಕಗಳು, ಆ ಲೋಕದಲ್ಲಿ ವೈಭ್ರಾಜ ನಾಮತೆ ಲೋಕ ದಿವಿಸಂತಿ ಸುದರ್ಶನ, ಒಳ್ಳೆ ಪ್ರಕಾಶಮಾನವಾದ ಲೋಕಗಳು ಆ ಸ್ವರ್ಗ ಲೋಕದ ಹತ್ತಿರ ಇವೆ. ಅಲ್ಲಿ ಎತ್ತರ ಬರಿಷದೋ ನಾಮ ಪಿತರೋ ದಿವಿ ವಿಶ್ವತಃ, ಅಲ್ಲಿ ಬರಿಷದರೆಂಬ ಪಿತೃಗಳೆಲ್ಲ ಇರ್ತಾರಯ್ಯ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಅಂದ್ರೆ ಇದು ಹೇಳಿ ಎಲ್ಲಿರುತ್ತೆ ವೈಭ್ರಾಜ ನಾಮಕ ಲೋಕಗಳು ಅಂದರೆ, ವಿಭ್ರಾಟ್ ಎಂಬ ಶಬ್ದ ಸೂರ್ಯನನ್ನು ತಿಳಿಸಿಕೊಡುತ್ತೆ, ಚೆನ್ನಾಗಿ ಪ್ರಕಾಶವಂತನಾದವ ಅಂತ. ವಿಭ್ರಾಟ ನಾಮಕ ಸೂರ್ಯನ ಲೋಕಗಳೇನಿವೆ ಅಲ್ಲಿ ವೈಭ್ರಾಜ ಲೋಕಗಳು ಅಂತ ಬರ್ತಾ ಇವೆ. ಅಲ್ಲಿ ಇವರಿದ್ದಾರೆ ಬರೀಷದರು, ಅವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಸಮಸ್ತ ದೇವತೆಗಳು ಯಕ್ಷ ಗಂಧರ್ವ ರಾಕ್ಷಸ ಕಿನ್ನರಾಹ ಎಲ್ಲರೂ ಕೂಡ ಈ ವೈಭ್ರ ಬರೀಷದವ ಪಿತೃಗಳನ್ನ ಪೂಜಾ ಮಾಡುತ್ತಾರೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇವರ ಮಾನಸ ಪುತ್ರಿ ಯಾರೋ ಅಲ್ಲ, ಪೀವರಿ ಎಂಬ ಕನ್ಯಾ ಅಂತ ಹೇಳ್ತಾ ಇದ್ದಾರೆ. ಸ್ವಯಂ ಯೋಗಿನಿ, ಇನ್ನ ಯೋಗಿಯ ಪತ್ನಿ, ಯೋಗಿಯ ತಾಯಿ ಅಂತ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಯಾರು ಈಗ ವಿಶೇಷವಾಗಿ ಯಾರ ಹೆಂಡತಿ ಆದದ್ದು ಅಂದರೆ ವೇದವ್ಯಾಸರ ಮಕ್ಕಳಾದಂಥ ಶುಕ ಮಹರ್ಷಿಗಳೇನಿದ್ದಾರಲ್ವಾ, ಆ ಶುಕ ಮಹರ್ಷಿಗಳನ್ನ ಮದುವೆಯಾದದ್ದೇ ಈಕೆ. ಶುಕ ಮಹರ್ಷಿಗಳ ಪತ್ನಿ ಪೀವರಿ ಅಂತ ಕನ್ಯಾ. ಸಾಮಾನ್ಯ ಗೊತ್ತೇ ಇರಲ್ಲ, ಈ ವಿಷಯಗಳೇ ಗೊತ್ತಿಲ್ಲ, ಅದು ಹೇಳ್ತಾ ಇರ್ತಾರೆ ನೋಡಿ ಅವರ ಭಾಗವತದಲ್ಲಿ ಬರಲಿಲ್ಲ. ಅದಕ್ಕೆ ನಾವು ಮದುವೆ ಇಲ್ಲ ಅನ್ಕೊಂಡ್ಬಿಟ್ವಿ. ಅದಕ್ಕೆ ಹೇಳ್ತಾ ಇದ್ದಾರೆ ಶುಕಾಚಾರ್ಯರು, ಈ ಬರುಹದ ಪಿತೃಗಳಾದಂತ ಅವರ ಮಗಳಾಗಿರತಕ್ಕಂತಹ ಪೀವರಿಯನ್ನ ಮದುವೆಯಾಗಿ ಅವರಲ್ಲಿ ನಾಲ್ಕು ಜನ ಮಕ್ಕಳನ್ನ ಪಡೀತಾ ಇದ್ದಾರೆ. ಕೃಷ್ಣ, ಗೌರ, ಪ್ರಭು, ಶಂಭು ಅಂತ ನಾಲ್ಕು ಜನ ಮಕ್ಕಳು. ಇನ್ನ ಮುಂದೆ ಬರ್ತಾರೆ ಬ್ರಹ್ಮದತ್ತ ಅಂತ ಒಬ್ಬ ರಾಜ, ಆ ಬ್ರಹ್ಮದತ್ತನ ತಾಯಿ ಮತ್ತು ಅಣುಹ ಅಂತ ಇನ್ನೊಬ್ಬರು. ಯಾರು ಅಣುಹ ಅಂತ? ಬ್ರಹ್ಮದತ್ತನ ತಂದೆ, ಆತನ ಪತ್ನಿ ಆಗಿ ಬರ್ತಾ ಇದ್ದಾಳೆ ಕೃತ್ವಿ ಅಂತ. ಒಟ್ಟಾರೆ ಇವರ ಐದು ಜನ ಮಕ್ಕಳು, ನಾಲ್ಕು ಗಂಡು ಒಂದು ಹೆಣ್ಣು. ಶುಕಾಚಾರ್ಯರದ್ದು ಹೆಣ್ಣು ಮಗಳ ಹೆಸರು ಕೃತ್ವಿ ಅಂತ. ಸರಿ, ಇಂಥ ಮಹಾನುಭಾವರಾಗಿರ್ತಕ್ಕಂಥ ಮಕ್ಕಳನ್ನ ಪಡೆದಂತಹ ಮಹಾನುಭಾವರ ಶುಕ ಮಹರ್ಷಿಗಳ ಚರಿತ್ರೆ ಚಿಕ್ಕದು ಚುಟುಕಾದದ್ದು. ಯಾರು ಕೇಳುತ್ತಾರೋ ಅವರಿಗೆ ವಿಶೇಷ ಬ್ರಹ್ಮಜ್ಞಾನ ಸಿಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ನಿತ್ಯವೂ ಸ್ಮರಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಆಕಾರ ರಹಿತರಾಗಿರತಕ್ಕಂತಹ ಪಿತೃಗಳು ಅವರೆಲ್ಲರೂ ಕೂಡ ಹೇಳ್ತಾರೆ ಸುಕಾಲರೆಂಬ ಪಿತೃಗಳು ಅಂತ ಹೇಳ್ತಾ ಇದ್ದಾರೆ. ಆ ಸುಕಾಲರೆಂಬ ಪಿತೃಗಳೆಲ್ಲ ಕೂಡ ಜ್ಯೋತಿರ್ಮಯವಾದಂತಹ ಸ್ವರ್ಗ ಲೋಕದಲ್ಲಿರುವ ಲೋಕಗಳಲ್ಲಿ ವಾಸ ಮಾಡುತ್ತಾರೆ. ಬ್ರಾಹ್ಮಣರು ಸುಕಾಲರನ್ನು ಆರಾಧನೆ ಮಾಡುವುದು ಅಂದರೆ ನಮ್ಮ ಶ್ರಾದ್ದಕ್ಕೆ ಬರುವಂತಹ ದೇವತೆಗಳ ಪಿತೃದೇವತೆಗಳ ಹೆಸರು ಸುಕಾಲರು. ಅದರಲ್ಲಿ ಮತ್ತು ವಿಭಾಗಗಳು ಬರ್ತಾ ಇವೆ, ಸುಕಾಲರು ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನ ಸುಕಾಲ ಪಿತೃಗಳ ಮಾನಸ ಕನ್ಯಾ ಯಾರು ಅಂದ್ರೆ ಹೇಳ್ತಾ ಇದ್ದಾರೆ ಗೌಹು ಅಂತ ಆಕೆ ಹೆಸರು. ಹೇಳ್ತಾರೆ ಆಕೆ ಯಾರೋ ಅಲ್ಲ, ನಿನ್ನ ವಂಶೀಯರಿಗೆ ಪತ್ನಿಯ ರೂಪದಲ್ಲಿ ಕೊಟ್ಟಿದ್ದಾರಪ್ಪ, ನಿನ್ನ ವಂಶದವರೇ ಮದುವೆ ಮಾಡಿಕೊಂಡದ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನ ಯಾರು ಅಂದ್ರೆ ಭೀಷ್ಮಾಚಾರ್ಯರ ವಂಶದಲ್ಲಿ ಬಂದವರು ಶುಕನೆಂಬ ರಾಜ. ಶುಕ ಅಂತ ಹೇಳಿದುಕೊಳ್ಳಿ ತುಂಬಾ ಜನ ಇದ್ದಾರೆ, ಅದರಲ್ಲಿ ಬೇರೆ ಬೇರೆ ಶುಕಾಚಾರ್ಯರು ಬೇರೆ, ಭೀಷ್ಮಾಚಾರ್ಯರ ವಂಶ ಕ್ಷತ್ರಿಯ ವಂಶದಲ್ಲಿ ಬಂದಿರತಕ್ಕಂಥ ಶುಕನೆಂಬ ರಾಜ, ಆ ರಾಜನ ಪತ್ನಿ ಆಗ್ತಾ ಇದ್ದಾರೆ ವಿಶೇಷವಾಗಿರತಕ್ಕಂಥ ಗೌಹು ಅಂತ. ಈಕೆಯನ್ನೇ ಏಕಶೃಂಗ ಏಕಶೃಂಗ ಅಂತ ಕರೀತಾರೆ ಅಂತ ತಿಳಿಸಿಕೊಡತಾ ಇದ್ದಾರೆ. ಇನ್ನ ಮುಂದೆ ಆಂಗೀರಸ ಪಿತೃಗಳು ಅಂತಿದ್ದಾರಲ್ಲ ಅವರೆಲ್ಲರೂ ಕೂಡ ಸೂರ್ಯ ಕಿರಣಗಳು ಬರ್ತಾ ಇವೆ, ಆ ಕಿರಣಗಳನ್ನ ಆಶ್ರಯ ಮಾಡಿಕೊಂಡು ಲೋಕಗಳಿವೆ, ಆ ಲೋಕಗಳಲ್ಲಿ ಅವರಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇವರನ್ನ ನೋಡಿ ಎಲ್ಲ ನಮಗೆ ತಲೆ ಕೆಟ್ಟೋಗುತ್ತೆ. ಸೂರ್ಯ ಕಿರಣಗಳೇನು, ಆ ಕಿರಣಗಳನ್ನ ಆಶ್ರಯ ಮಾಡಿಕೊಂಡು ಲೋಕಗಳೇನು, ಅಲ್ಲಿ ಪಿತೃಗಳು ಇರುವುದೇನು ಅಂದ್ರೆ ಇದ್ದಾರಂತೆ. ಇನ್ನ ಅಂದ್ರೆ ಇವೆಲ್ಲ ನಮಗ್ ಗೊತ್ತಾಗಲ್ಲ, ಯಾರೋ ಫಾರಿನರ್ ಎಲ್ಲೋ ಸ್ವಲ್ಪ ರಿಸರ್ಚ್ ಮಾಡಿ ಹೊರಗೆ ಹಾಕಿದ್ರೆ ಎಸ್ ಹೌದು ಅಂತ ನಾವು ಹೋಗ್ತೇವೆ. ನಮ್ಮ ಪರಿಸ್ಥಿತಿ ಆಗಿದೆ, ಯಾಕೆಂದ್ರೆ ಶಾಸ್ತ್ರ ಹೇಳಿತ್ತು, ದಾಸರು ಹೇಳಿದ್ರು ನಮ್ಮ ಶರೀರವೇ ಪಿಂಡಾಂಡವಯ್ಯ, ಅದು ಬ್ರಹ್ಮಾಂಡ ಇದು ಪಿಂಡಾಂಡ. ಯಾಕೆಂದ್ರೆ ಬ್ರಹ್ಮಾಂಡದೊಳಗಿರುವ ಎಲ್ಲಾ ವಸ್ತುಗಳು ಸೂಕ್ಷ್ಮವಾಗಿ ಈ ಶರೀರದಲ್ಲಿವೆ, ಇದು ಬ್ರಹ್ಮಾಂಡದ ರೆಪ್ಲಿಕಾ, ಅದಕ್ಕೆ ಪಿಂಡಾಂಡ ಅಂದ್ರು. ಏನೋ ರೀ ಸುಮ್ಮನೆ ಹೇಳ್ತಾರೆ, ಅಲ್ಲೆಲ್ಲ ಇದ್ದದ್ದು ಇಲ್ಲೆಲ್ಲೇ ಹಾಕಿರುತ್ತೆ ಅಂದ್ರೆ. ಮೊನ್ನೆ ಯಾರೋ ಸೈಂಟಿಸ್ಟ್ ಸಬ್ಮಿಟ್ ಮಾಡಿದ್ದಾನೆ ತನ್ನ ಪೇಪರ್ ಥೀಸಿಸ್ ಅನ್ನ, ಅದನ್ನ ನೋಡಿ ನೋಬೆಲ್ ಪ್ರೈಸ್ ಕೊಡ್ತಾ ಇದ್ದಾರೆ. ಏನು ಗೊತ್ತಾ ಅವನ ಥೀಸಿಸ್, ಹ್ಯೂಮನ್ ಬಾಡಿ ಇಸ್ ಎ ಮಿನಿ ಯೂನಿವರ್ಸ್. ಹ್ಯೂಮನ್ ಬಾಡಿ ಇಸ್ ಎ ಮಿನಿ ಯೂನಿವರ್ಸ್ ಇದರ ಮೇಲೆ ಥೀಸಿಸ್ ಸಬ್ಮಿಟ್ ಮಾಡಿದ್ದಾನೆ, ಅವನ ನೋಬೆಲ್ ಪ್ರೈಸ್ ಬರ್ತಾ ಇದೆ. ಅವನು ಹೇಳಿದ್ದಕ್ಕೆ ಎಸ್ ಎಸ್, ನಮ್ಮವರು ಹೇಳಿದರೆ ನೋ. ಇದು ಪಿಂಡಾಂಡವಯ್ಯ ಹೇಳ್ತಾರೆ, ಬ್ರಹ್ಮಾಂಡದೊಳಗಿಪ್ಪ ಸ್ಥೂಲವಾದ ವಸ್ತುಗಳು ಸೂಕ್ಷ್ಮವಾಗಿ ನಿಮ್ನವಾಗಿ ಶರೀರದೊಳು ಉಂಟು ಕೇಳಿ ನೋಡಿ ಹೇಳಿದ ನಮ್ಮ ಗುರುಗಳ ಮಾತು ನಮಗೆ ಕಹಿ ಆಯಿತು, ಇವರ ಮಾತು ಸಿಹಿ ಆಗ್ಬಿಡುತ್ತೆ. ಅದಕ್ಕೆ ಸ್ಪಷ್ಟ ಸೂರ್ಯ ಕಿರಣಗಳಲ್ಲಿ ಲೋಕಗಳಿವೆ, ಆ ಲೋಕಗಳಲ್ಲಿ ಪಿತೃಗಳೆಲ್ಲ ಇದ್ದಾರೆ, ಅವರ ವಿಶೇಷ ಅವರು ಆಂಗೀರದ ಪಿತೃಗಳು ಅಂತ ಹೇಳ್ತಾ ಇದ್ದಾರೆ. ಅವರ ಕನ್ಯಾ ಯಾರು ಅಂದ್ರೆ ಯಶೋದ ಅಂತ ಆಕೆ ಬರ್ತಾ ಇದ್ದಾಳೆ. ಆಕೆ ಮಾನಸ ಪುತ್ರಿ, ವಿಶ್ವ ಮಹಾನ್ ಎಂಬವಳ ಪತ್ನಿ, ವೃದ್ಧ ಧರ್ಮನ ಸೊಸೆ ಅಂತ ಹೇಳ್ತಾ ರಾಜರ್ಷಿ ಆಗಿರತಕ್ಕಂಥ ದಿಲೀಪನ ತಾಯಿ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಈ ದಿಲೀಪ ಯಾರು? ತ್ರೇತಾಯುಗದ ದಿಲೀಪ ಅಲ್ಲ, ಕೃತಯುಗದ ದಿಲೀಪ. ಕೃತಯುಗದ ದಿಲೀಪ ಆತ ವಿಶೇಷ ಮಾಡಿದ್ದ ಅಷ್ಟಮೇಧ ಯಾಗದಲ್ಲಿ ತಾನು ಪ್ರಸನ್ನರಾಗಿ ಎಲ್ಲರೂ ಪಿತೃಗಳು ಪ್ರಸನ್ನರಾಗಿ ಅವರಿಗೆ ಮದುವೆ ಮಾಡಿಕೊಟ್ಟರವರನ್ನ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಕರ್ತಮ ಪ್ರಜಾಪತಿಗಳಿಗೆ ಸುಸ್ವಧಾ ಎಂಬ ಹೆಸರಿನ ಮಕ್ಕಳಾದರಯ್ಯ, ಅವರೆಲ್ಲರೂ ಕೂಡ ಪಿತೃಗಳಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಅವರೆಲ್ಲರೂ ಕೂಡ ದೇವಲೋಕದಲ್ಲಿ ಆಕಾಶಚಾರಿಗಳಾಗಿದ್ದು ಅಲ್ಲಿ ವಾಸ ಮಾಡಿಕೊಂಡಿದ್ದಾರೆ ಲೋಕಗಳಲ್ಲಿ. ವಿರಜ ಎಂಬ ಮಾನಸ ಕನ್ಯೆ ಇವರಿಗೆ ಬರ್ತಾ ಇದ್ದಾಳೆ. ಯಾರೋ ಅಲ್ಲ ಆಕೆ, ಯಯಾತಿಯ ತಾಯಿ, ನಹುಶನ ಭಾರ್ಯ ಅಂತ. ನಹುಶನ ಹೆಂಡತಿ ಮತ್ತು ಯಯಾತಿಯ ತಾಯಿ, ಆಕೆ ಹೆಸರೇ ವಿರಜ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಸ್ವಧಾದಲ್ಲಿ ಹುಟ್ಟಿದವರೆಲ್ಲ ಸೋಮಪರು ಅಂತ ಹೆಸರಿಂದ ಬರ್ತಾ ಇದ್ದಾರೆ ಅಂತ ಮತ್ತು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ನಂತರ ಅವರೆಲ್ಲರೂ ಕೂಡ ಆ ತಮ್ಮ ಮಾನಸ ಪುತ್ರೆಯನ್ನು ಕೊಡ್ತಾ ಇದ್ದಾರೆ. ಅವರ ಮಾನಸ ಪುತ್ರಿ ಯಾರು ಅಂದ್ರೆ ನರ್ಮದಾ ಅಂತ ಹೇಳ್ತಾ ಇದ್ದಾರೆ. ಆಕೆಯೇ ದಕ್ಷಿಣ ದಿಕ್ಕಿಗೆ ಪ್ರವಹಿಸುವಂತ ನದಿ ಅಂತ ಹೇಳ್ತಾ ಇದ್ದಾರೆ. ನಂತರ ಏಳು ಪಿತೃಗಳನ್ನು ಕೂಡ ಇದರಲ್ಲಿ ಮೊದಲು ಹುಟ್ಟಿದವರು ಯಾರು, ಪಿತೃಗಣದ ಪ್ರವರ್ತಕ ಯಾರು ಅಂದರೆ ಯಮಧರ್ಮರಾಜ. ಆದ್ದರಿಂದ ಪ್ರಧಾನ ಪಿತೃಗಣದ ನಾಯಕ ಯಮಧರ್ಮರಾಜ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಯಮಧರ್ಮರಾಜರನ್ನ ಶ್ರಾದ್ಧ ದೇವ ಅಂತ ಕರೀತಾ ಇದ್ದಾರೆ. ಸೂರ್ಯನನ್ನು ಶ್ರಾದ್ಧ ದೇವ ಅಂತ ಕರೀತಾರೆ, ಯಮಧರ್ಮರಾಜರನ್ನು ಕೂಡ ಶ್ರಾದ್ಧ ದೇವ ಅಂತ ಇಲ್ಲಿ ಕರೀತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಸರ್ವೇಷಾಂ ರಾಜತಂ ಪಾತ್ರಂ ಅಥವಾ ರಜತಾನ್ವಿತಂ ದತ್ತಂ ಸ್ವಧಾಂ ಪುರೋಧಾಯ ಶ್ರಾದ್ಧಂ ಪ್ರೀಣಾತಿ ವೈ ಪಿತೃನ್. ಪಿತೃಗಳಿಗೆ ಸ್ವಧಾ ಪಿತೃಭ್ಯ ಅಂತ ಹೇಳಿ ಮಾಡತಕ್ಕಂತಹ ಶ್ರಾದ್ಧ ಪಿತೃಗಳಿಗೆ ತೃಪ್ತಿಯನ್ನು ಕೊಡುತ್ತೆ. ಬೆಳ್ಳಿಯ ಪಾತ್ರೆ ಕೊಟ್ಟಿರಬೇಕು ಅಂತ, ಬೆಳ್ಳಿಯ ಪಾತ್ರೆ ಬೆಳ್ಳಿಯಿಂದ ಮಿಶ್ರಿತವಾದ್ದು ಕೊಟ್ಟಿರಬೇಕು ಅಂತ ಹೇಳ್ತಾರೆ. ಪಿತೃಣಾಂ ರಜತಂ ದೇವಾನಾಂ ಸುವರ್ಣಂ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಮಾಮೂಲಾಗಿ ಏನು ಮಾಡ್ತಾ ಇದ್ರು ಅಂದ್ರೆ ಬೆಳ್ಳಿಯ ಪಾತ್ರೆ ಕೊಡ್ತಾ ಇದ್ರು, ಅಥವಾ ಬೆಳ್ಳಿಯ ನಾಣ್ಯವನ್ನಾದರೂ, ಅಲ್ಲಿ ಬಂಗಾರದ ಚಿಕ್ಕ ನಾಣ್ಯ, ಇಲ್ಲಿ ಬೆಳ್ಳಿಯ ನಾಣ್ಯ ಇಟ್ಟು ದಾನವನ್ನ ಕೊಡತಾ ಇದ್ರು. ಶಕ್ತಿ ಇದ್ದವರು ಅವರು ತಕ್ಕಂತ ಪಾತ್ರೆಗಳು ಕೊಡಬಹುದು, ಆದರೆ ಚೂರಾದರೂ ಕೊಡಬೇಕು ಬೆಳ್ಳಿ, ಏನು ಪಿತೃಗಳ ಉದ್ದೇಶವಾಗಿ ಅಂತ ಹೇಳ್ತಾ ಇದ್ದಾರೆ. ನಂತರ ಮುಂದೆ ಹೇಳುತ್ತಾರೆ, ದೇವತಾನಾಂ ಹಿ ಪಿತರಃ ಪೂರ್ವ ಆಕಾಯತನಂ ಸ್ಮೃತಂ ಶೀಘ್ರ ಪ್ರಸಾದಾಹಿ ಅಕ್ರೋಧಾಹ. ಈ ಪಿತೃಗಳನ್ನು ಆರಾಧನೆ ಮಾಡಿದರೆ ದೇವತೆಗಳಿಗಿಂತ ಮೊದಲು ಪ್ರಸನ್ನರಾಗ್ತಾರೆ, ಶೀಘ್ರ ಪ್ರಸಾದ ಬೇಗ ಫಲ ಕೊಡ್ತಾರೆ. ಅಕ್ರೋಧಾಹ ಕ್ರೋಧರಹಿತರಯ್ಯ, ಬಹಳ ಚೆನ್ನಾಗಿರ್ತಾರೆ ಇವರು ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ಈ ಪಿತೃದೇವತೆಗಳನ್ನ ಸ್ಮರಣೆ ಮಾಡಿ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಹೇ ಮಾರ್ಕಂಡೇಯ, ನಿನಗೆ ನಾನು ಹೇಳಿದ್ದೆಲ್ಲ ಪ್ರತ್ಯಕ್ಷ ಕಾಣುತ್ತೆ ನೋಡು ಅಂತ ಅನುಗ್ರಹ ಮಾಡುತ್ತಾ ಮುಂದೆ ಏಳು ಜನ ಭರದ್ವಾಜ ವಂಶೀಯದವರಾದಂಥ ಜ್ಞಾನಿಗಳು ಅವರು ಪಿತೃಶ್ರಾದ್ದ ಮಾಡಿದ್ದರಿಂದ ಎಂತೆಂಥ ಫಲವನ್ನ ಪಡೆದರು ಎಂಬುದನ್ನು ಹೇಳ್ತೇನೆ. ಅದನ್ನ ನಾನು ಹೇಳುವಾಗನೇ ಯೋಗ ದೃಷ್ಟಿಯಿಂದ ನೋಡತಕ್ಕಂಥವನಾಗು ಅಂತ ಶ್ರಾದ್ದಕಲ್ಪದಲ್ಲಿ ತುಂಬಾ ದೊಡ್ಡದಿದೆ, ಬಹಳ ಚೆನ್ನಾಗಿದೆ. ಏಳು ಜನ ಹಸಿವೆ ಎಂಬುದು ಯಾರಿಂದ ಇಂಥ ಕೆಲಸ ಮಾಡಿಸಿ ಬಿಡುತ್ತೆ ಎಂಬುದನ್ನು ತೋರಿಸಿಕೊಡ್ತಾ ಇದ್ದಾರೆ. ಭರದ್ವಾಜ ಗೋತ್ರಿಯವರು ಬ್ರಾಹ್ಮಣರಾಗಿ ಹುಟ್ಟಿ ಬಂದಿದ್ದಾರೆ, ಗುರುಗಳ ಹತ್ರ ಬಂದಿದ್ದಾರೆ, ವೇದಾಭ್ಯಾಸ ಮಾಡ್ತಾ ಇದ್ದಾರೆ. ಗುರುಗಳು ಹೇಳಿದರು, ಆಕಳು ಕರುವು ಇತ್ತು. ನೀವು ಹೋಗಿ ಸಮಿತ್ತು ಎಲ್ಲ ತರುವಾಗ ಇದನ್ನು ಚೂರು ಮೇಯಿಸಿಕೊಂಡು ಬನ್ನಿ ಎಂದ್ರು. ಕರ್ಕೊಂಡು ಹೋದ್ರು ಹೋದ್ರು ಹೋದ್ರು, ಅವರಿಗೆ ಹಾದಿಯನ್ನ ಹೋಗ್ತಾ ಇದ್ದಾರೆ, ಅರಣ್ಯದಲ್ಲಿ ಹಾದಿ ತಪ್ಪಿತು, ಎಲ್ಲಿ ಏನು ಸಿಗತಾ ಇಲ್ಲ, ತಿರುಗಿದ್ದರಿಗೆ ಸುಸ್ತಾಗಿದೆ, ಪ್ರಾಣ ಹೋಗುವ ಸಂಕಟ ಹೊಟ್ಟೆಯಲ್ಲಿ. ನಮಗನ್ಸುತ್ತೆ ಒಂದ್ ದಿವಸ ತಡ್ಕೊಳ್ಳಿಕ್ಕಾಗಲ್ಲ ಅವರಿಗೆ ಹಸಿವೆ. ನಾವು ಏಕಾದಶಿ ಮಾಡ್ತೀವಿ, ನಾವೇ ವಾಸಿ ಅವ್ರಿಗಿಂತ ಎರಡು ಏಕಾದಶಿ ಮಾಡ್ತೀವಿ, ವಿಷ್ಣು ಪಂಚಕ, ಕೆಲವರು ವಿಷ್ಣು ಪಂಚಕವೂ ಮಾಡ್ತಾರೆ. ಅಂತ ಕಾಲಕ್ಕೆ ಈ ಬ್ರಾಹ್ಮಣ ತಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಪ್ರಾರಬ್ಧ ಕರ್ಮ ತಡೆಯಲಿಕ್ಕ ಆಗಲಿಲ್ಲ. ಏನೇ ಓದಿಕೊಂಡಿರಲಿ, ಏನೇ ಮಾಡಲಿ, ಪ್ರಾರಬ್ಧ ಕರ್ಮ ಮೂಗು ಹಿಡಿದು ಸೆಳೆದು ಬಿಡುತ್ತೆ. ನೋಡ್ತಾ ಇದ್ದಾರೆ ಹಸಿವೆ, ಆಲೋಚನೆ ಬರ್ತಾ ಇದೆ. ಎಂಥ ಆಲೋಚನೆ ಅಂದ್ರೆ ಏನು ತಿನ್ನಲಿಕ್ಕೆ ಸಿಗ್ತಾ ಇಲ್ಲ, ಪ್ರಾಣ ಹೋಗ್ತಾ ಇದೆ. ಪ್ರಾಣ ಹೋಗುವ ಪರಿಸ್ಥಿತಿಯಲ್ಲಿ ಏನಾದರೂ ಮಾಡಿ ಪ್ರಾಣ ಉಳಿಸಿಕೋಬೇಕು ಅಂತ ಶಾಸ್ತ್ರವೂ ಹೇಳ್ತಾ ಇದೆ. ಇದನ್ನೇ ತಾನೇ ನಾವು ಇಟ್ಕೊಂಡದ್ದು ಅನುಕೂಲ ಸಿಂಧು ಅಂತ ಬೇಕಾದ ಇಟ್ಟುಕೊಂಡು ನಾವೇ ಒಂದು ಮಾಡಿ ಅದಕ್ಕೊಂದು ಮುಸುಗೆ ಹಾಕಿಬಿಡ್ತೇವೆ ಸಂಪ್ರದಾಯ ಅಂತ. ಸಂಪ್ರದಾಯ ಶಬ್ದ ಪೂರ್ತಿ ಅಧ್ವಾನವಾಗಿ ಬಳಕೆ ಆಗ್ತಾ ಇದೀವ. ಸರಿ ಇರಲಿ, ಯಾಕೆಂದ್ರೆ ನಾನು ನೋಡಿ ಹೇಳ್ತಾ ಇದ್ದೇನೆ, ತುಂಬಾ ಕಡೆ ಶ್ರಾದ್ದ ಮಾಡುವ ಕ್ರಮಗಳೇ ತಪ್ಪು, ಶ್ರಾದ್ದ ಮಾಡುವುದೇ ಎಲ್ಲ ತಪ್ಪಾಗ್ತಾ ಇರುತ್ತೆ, ಅದಕ್ಕೊಂದು ಮುಸುಗು. ಇದು ನಮ್ಮ ಸಂಪ್ರದಾಯ, ಯಾರು ಮಾತಾಡ್ಲಿಕ್ಕಿಲ್ಲ, ಅದು ಹಾಗೆ ನಡೆದು ಹೋಗ್ಬೇಕು. ಅದೆಂತ ಇದು? ಅದಕ್ಕಂದ್ರೆ ನಾ ಶ್ರಾದ್ದದಲ್ಲಿ ಯಾವುದು ಮಾಡಬೇಕೋ ಅದು ಹೇಳಿ ಮಾಡಿಸಿದ್ರೆ ಎಷ್ಟು ಪುಣ್ಯವೋ, ಮಾಡಬಾರದ್ದನ್ನು ನಾವು ಮಾಡಿಸಿ ಸಂಪ್ರದಾಯದ ಮುಸುಗು ಹಾಕಿದ್ರೆ ಪರಂಪರೆ ಪರಂಪರೆ ಮಾಡಿದರೆ ಅಷ್ಟು ಪಾಪ ಇವರಿಗೆ ಬಂದು ಬೀಳುತ್ತೆ. ಪ್ರಮಾಣ ಇಲ್ಲದೆ ಮಾತಾಡಬಾರದು ಅಂತ ಹೇಳ್ತಾ ಇದ್ದಾರೆ. ಸರಿ, ಹಾಗಾದರೆ ಇವರೆಲ್ಲರೂ ಕೂಡ ಆಕಳನ್ನ ತಿಂದ್ರೆ ಚೆನ್ನಾಗಿರುತ್ತೆ ಅಂತ ಬರ್ತಾ ಇದೆ. ಅದರಲ್ಲಿ ವರ್ಗ ಆಯಿತು, ಬೇಡ ಬೇಕು ಅಂತ. ಅದರಲ್ಲಿ ಎಲ್ಲರೂ ಕೂಡ ಬೇಕು ಬೇಡ ಅನ್ನುವಾಗ ಒಬ್ಬ ಇದ್ದಾನೆ, ಆತನ ಹೆಸರೇ ಪಿತೃವರ್ತಿ, ಹೆಸರೇ ಪಿತೃವರ್ತಿ. ಪಿತೃಗಳನ್ನ ಅನುಸರಿಸಿ ನಡೆಯುವ, ಪಿತೃಗಳ ಮೇಲೆ ಶ್ರದ್ಧಾವಂತ. ಅಂದ, ಹೇಗೂ ನೀವೆಲ್ಲ ತಿನ್ನಬೇಕು ಅಂತಿದ್ದೀರಲ್ಲ, ಆ ಮಾಂಸ ಕೃಷ್ಣಾರ್ಪಣ ಅಂದು ಶ್ರಾದ್ದ ಮಾಡಿ ತಿನ್ನೋಣ. ಎಲ್ಲರೂ ಒಪ್ಪಿದ್ರು ಸರಿ ಅಂತ. ನೋಡಿ ಎಂಥವರ ಬುದ್ಧಿ ಹೇಗಾಗಿಬಿಡುತ್ತೆ. ಆಗ ಈಗಲ್ಲ, ಆಗ ಇನ್ನು ಈಗಾಗುವುದರಲ್ಲಿ ಏನು ಆಶ್ಚರ್ಯ? ಅದಕ್ಕೆ ಎಲ್ಲರೂ ಸೇರಿ ಆಕಳನ್ನ ಕೊಂದು ಶ್ರಾದ್ದ ಮಾಡಿ ತಿಂದು ಕರುವನ್ನು ಮಾತ್ರ ತಂದ್ರು. ಗುರುಗಳು ಕೇಳಿದ್ರು, ಅಯ್ಯೋ ಆಕಳಲ್ಲಿ ಹುಲಿ ತಿಂದೋಯಿತು ಅಂತ ಹೇಳಿದ್ರು. ಎರಡು ತಪ್ಪಾಯಿತು. ಏನು? ಒಂದು ಆಕಳನ್ನ ಕೊಂದ ತಪ್ಪು, ಎರಡನೆಯದು ಗುರುಗಳಿಗೆ ಸುಳ್ಳು ಹೇಳಿದ ತಪ್ಪು. ಈ ಎರಡು ತಪ್ಪಿನಿಂದ ಅವರು ಭೀಕರವಾದ ಜನ್ಮಗಳನ್ನು ಪಡಿತಾ ಬರ್ತಾ ಇದ್ದಾರೆ. ಆದರೆ ಎಲ್ಲಾ ಜನ್ಮಗಳಲ್ಲೂ ಕೂಡ ಪಿತೃಶ್ರಾದ್ದ ಮಾಡಿದ್ದರಿಂದ ಅವರಿಗೆ ಹಿಂದಿನ ಜನ್ಮದ ನೆನಪು ಬರ್ತಾ ಬಂತು. ಇಲ್ಲೆಲ್ಲ ಕಡೆ ನೋಡಿ, ಪಿತೃಶ್ರಾದ್ದ ಮಾಡಿದ್ದಕ್ಕೆ ಅಮೆಂಡ್ಮೆಂಟ್ ಬರಲಿಲ್ಲ, ಮಾಡಿದ್ದುಣ್ಣ ಮಹಾರಾಯ ಅಂತ ಎಲ್ಲ ಉಣಿಸಿದ್ರು, ಮೂಗು ಹಿಡಿದು ಉಣಿಸಿದ್ರು. ಆದರೆ ಆ ಉಣಿಸುವಾಗ ಚೂರು ಕರುಣೆ, ಏನದು, ಹಿಂದಿನ ನೆನಪು ಕೊಟ್ಟು ಮುಂದೆ ಇನ್ನ ಇಂಥದ್ದಾಗಬಾರದು ಎಂಬ ಎಚ್ಚರ ಕೊಟ್ಟು ಮಾಡಿದ್ರು. ಇದಯ್ಯ ಪಿತೃದೇವತೆಗಳ ಅನುಗ್ರಹ ಅಂತ ತೋರಿಪಡುತ್ತಾರೆ. ಅವರು ಯಾವ್ಯಾವ ಜನ್ಮಗಳಲ್ಲಿ ಏನೇನು ಬಂದರು ಎಂಬುದನ್ನ ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣ ಮಸ್ತು.